ಹೇಳುತ್ತಿದ್ದಾನೆ ಅಂತ ಹೇಳಿದ್ದಾರೆ. ಯಾತಕ್ಕೆ? ಮಾತೃದೇವೋಭವ ಪಿತೃದೇವೋಭವನ ಧರ್ಮವನ್ನು ಅನುಷ್ಠಾನ ಮಾಡಿದ್ದಕ್ಕೆ ಭಗವಂತ ಶಾಶ್ವತವಾಗಿ ಸಿಕ್ಕಿಬಿಟ್ಟ ಆತನಿಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನೋಡಿ, ಪುಂಡರೀಕಾಗ ಈ ತಂದೆ ಬೇಡ, ತಾಯಿ ಓಡಿ ಬಂದ್ಬಿಟ್ಟಿದ್ರೆ ಈ ಕಡೆಗೆ ಫುಲ್ ಕಳ್ಕೊಂಡ್ಬಿಡ್ತ, ಅವಕಾಶನೇ ಕಳ್ಕೊಂಡ್ಬಿಡ್ತಾಯಿ. ಅದು ಯಾವುದು ಧರ್ಮ ಅಂತ ತಿಳ್ಕೊತೇವಲ್ಲ, ಭಾರಿ ದೊಡ್ಡದು ಧರ್ಮ ಅಂತ ತಿಳ್ಕೊತೇವೆ ನಾವೀಗ. ಯಾವ ರೀತಿ ಗೊತ್ತಾ? ನಾವು ತಲೆ ತೋಚಿದ್ದೇ ಧರ್ಮ ಅಷ್ಟೆ. ನಮ್ಗೆ ಏನು ಬೇಕು ಅನ್ಸುತ್ತೋ ಅದೇ ಧರ್ಮ, ಯಾವುದು ಬೇಡೋ ಅದೇ ಧರ್ಮ ಇದಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೋ. ಇದು ಕಾರ್ಯ ಇದು ಅಕಾರ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಶಾಸ್ತ್ರ ಆಧಾರವಾಗಬೇಕೇ ಹೊರತು ನಮ್ಮ ಊಹಾಪೋಹಗಳ ಆಧಾರವಾಗಬಾರದು ಅಂತ ಹೇಳಿಬಿಡುತ್ತೆ. ನಮ್ಮ ಊಹಾಪೋಹಗಳ ಆಧಾರವಲ್ಲ, ಶಾಸ್ತ್ರ ಆಧಾರವಾಗಬೇಕು. ನಮ್ಮಲ್ಲೇ ನೋಡಿ, ಔಷಧಿಗೆ ಹೋಗ್ತಾರೆ ಡಾಕ್ಟರ್ ಹತ್ರ, ಔಷಧಿ ಕೊಟ್ಟುಬಿಡ್ತಾರೆ, ಅಲ್ಲಿ ಪಥ್ಯ ಮಾಡಬೇಕು ಅಂತ ಹೇಳಿರ್ತಾರೆ. ಎಷ್ಟೊತ್ತ ಡಾಕ್ಟರ್ ತಾವೇ ಹೇಳೋದಿಲ್ಲ, ಇವನೇ ಕೇಳ್ಬಿಡ್ತಾನೆ, ಆಗ ಡಾಕ್ಟರ್ ಏನು ಪಥ್ಯ ಮಾಡೋದು, ಇವರೇ ಕೇಳ್ತಾರೆ ಖುಷಿಯಿಂದ ಮೊದಲು ಏನು ಮಾಡಬೇಕು ಹೇಳಿ. ಆಗ ಡಾಕ್ಟರ್ ಹೇಳಿಬಿಡ್ತಾರೆ, ಒಂದು ಏನು ಹೇಳ್ತಾರೆ ಮನೆ ಬಂದುಬಿಡ್ತಾರೆ. ಆಮೇಲೆ ಡೌಟ್ ಬರುತ್ತೆ, ಡೌಟ್ ಬರುತ್ತೆ, ಎಣ್ಣೆ ಕೊಡಬೇಡ ಅಂತ ಹೇಳಿರ್ತಾರೆ, ತುಪ್ಪ ಕೊಡಬೇಕು ಬೇಡ, ಡೌಟ್ ಬಂದ್ಬಿಡುತ್ತೆ, ಕೊಡ್ಲಕ್ಕೆ ಹೋಗಿ ಮತ್ತೆ ಡಾಕ್ಟ್ರೆ ಏನು ಹೋಗ್ತಾರಲ್ಲಿ ಮತ್ತೆ. ಯಾಕೆ ಇನ್ನೊಬ್ಬರು ಯಾರು ಹೇಳಬಾರದೆ? ನೀವೇನು ಗೊತ್ತಾಗುತ್ತೆ, ಡಾಕ್ಟ್ರೇ ಕೇಳಬೇಕಲ್ಲ ಅದಕ್ಕೆ. ಎಷ್ಟು ದೀಕ್ಷೆ ಇದೆ ನೋಡಿ, ಈಗ ಯಾರು ಹೇಳಿಕೊಳ್ಳಿ, ನಾನು ಇನ್ನಲ್ಲ ಅದಕ್ಕೆ. ಡಾಕ್ಟ್ರ್ ಹೇಳಿದ್ರೆ ಮಾತ್ರ ಉತ್ತರ, ನೀವು ಹೇಳಿದ್ರೆ ಉತ್ತರ ಅಲ್ಲ ಇದು. ಅಲ್ಲಿ ತಂದೆ ಹೇಳಿದ ಉತ್ತರ ಅಲ್ಲ, ತಾಯಿ ಹೇಳಿದ್ರೆ ಉತ್ತರ ಅಲ್ಲ, ಡಾಕ್ಟ್ರೇ ಹೇಳ್ಬೇಕಾದ್ರೆ ಬೇರೆ ಹೇಳಿದ್ರೆ ಬೆಲೆ ಇಲ್ಲ ಅದು. ಡಾಕ್ಟ್ರೇ ಕೇಳ್ತಾನೆ ಮತ್ತೆ, ಡಾಕ್ಟ್ರ್ ಹೇಳ್ತಾನೆ, ನಾ ಮತ್ತೆ ಕ್ಲಾರಿಟಿ ಮತ್ತೆ ಕ್ಲಾರಿಫೈ ಮಾಡ್ಕೊತಾನೆ ಅದನ್ನ. ತುಪ್ಪ ಎಷ್ಟು ಕೊಡಬಾರ ಅಂತ ಹೇಳ್ತಾರೆ ನೀವೀಗ ಅಂತ ಮತ್ತೆ ಕೇಳ್ತಾರೆ. ಇಷ್ಟೆಲ್ಲ ಯಾತಕ್ಕೆ ಕೇಳೋದು ಅವನೀಗ? ಇವರೇ ಇದಕ್ಕೆ ಅಧಿಕೃತವಾದ ವ್ಯಕ್ತಿಗಳಾದ್ದರಿಂದ ಇವರು ಮಾತನಂತೆ ನಡೆದ್ರೆ ಮಾತ್ರ ರೋಗವಾಸಿಯಾಗುತ್ತೆ. ಅಂದ್ರೆ ದೇಹಕ್ಕೆ ಬಂದ ರೋಗ, ವೈದ್ಯನ ಔಷಧಿ, ಅವನು ಹೇಳಿದ ಪಥ್ಯ, ಎರಡರ ಮೇಲೆ ಗುಣ ಆಗಬೇಕದು. ಇವತ್ತು ನಾವೆಲ್ಲ ಭವರೋಗಿಗಳು ಅಂತ ಶಾಸ್ತ್ರ ಕರೆದಿವಿ, ಭವರೋಗಿಗಳು. ನಮಗಿರ್ತಕ್ಕಂಥ ರೋಗ ವಾಸಿಯಾಗಬೇಕಾದ್ರೆ ಭಗವಂತನೇ ಭವರೋಗ ವೈದ್ಯನಾದ್ದರಿಂದ ಅವನ ಮಾತನ್ನು ಮತ್ತೆ ಮತ್ತೆ ನಾವು ಕೇಳ್ತಿರ್ಬೇಕು. ನಾವೇನ್ ಮಾಡ್ತೇವೆ, ಡೌಟ್ ಬರುತ್ತೋ ಇಲ್ಲ ನಮ್ಮ ಕೈ ಅಡ್ವಾಂಟೇಜ್ ತೊಗೊಂಡ್ಬಿಡ್ತೇವೆ ಡೌಟ್ ಬಂತ. ಎಷ್ಟೊತ್ತ ಕೆಲಸ ಡಾಕ್ಟರ್ ಸಿಗೋದಿಲ್ಲ ಅಂತ ತಿಳ್ಕೊಂಡ್ಬಿಡೋಣ, ತಗೊಳ್ಳೋ ಸಂಸ್ಥೆ ಬಂದು ಡಾಕ್ಟರ್ ಸಿಗೋದು ಏನ್ ಮಾಡ್ತಾರೋ ಗೊತ್ತಾ? ತೊಂದಿಸ್ಬಿಟ್ರೆ ಸತ್ತೋಗೋದಿಲ್ಲ, ಇವತ್ತು ತಗೊಳ್ಳೋ ಬೇಡ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ಡೌಟ್ ಬಂದ್ರೆ ಯಾವಾಗ ಯಾವ ಕಡೆ ತಗೋತಾರೆ? ಆದಷ್ಟು ಸೇಫರ್ ಟು ಬಿ ಆನ್ ದ ಸೇಫರ್ ಸೈಡ್ ಅಂತ ತಗೊಳ್ತಾರೆ. ನಾವಾಗಲ್ಲ, ಯಾವ ನಮ್ಮ ಪರನೇ ಯೋಚನೆ ಮಾಡಿಬಿಡ್ತೇವೆ. ಯಾತ್ರೆ ಹೇಳುತ್ತೋದಲ್ಲೋ, ಇವತ್ತಿನ ಮಟ್ಟಿಗೆ ಈರುಳ್ಳಿ ತಿನ್ಬೇಡಪ್ಪ, ಮುಂದೆ ಸತ್ ಕೇಳಿದ್ರೆ ಆಯ್ತು ತೀರ್ಮಾನ ಮಾಡಿಬಿಡ್ತೇವೆ. ಬರುತ್ತೋ ಇಲ್ಲದ ಡೌಟ್ ಬಂತು, ನಮ್ಮ ಪ್ರಕಾರ ಬರುತ್ತೆ ಅಂತ ತಿಳ್ಕೊಂಡೆ ಹೊರಡೋದು ನಾವೀಗ. ಇದೇ ತಪ್ಪಾಗೋ, ಏನ್ ತೀರ್ಮಾನ ಮಾಡಬೇಕು, ಇದು ಬರೋದಿಲ್ಲ ಅಂತ ತಿಳ್ಕೊಂಡೆ ಮುಂದೆ ಹೋಗೋಣ. ತೊಂದರೆ ಏನಿದ್ರಿಂದ ಬರುತ್ತೆ ಅಂತ ಗೊತ್ತಾರೆ ತಗೊಳ್ಳೋಣ, ಅಲ್ಲಿ ರಿಸ್ಕ್ ಯಾತಕ್ಕೆ ಅಂತ ಯೋಚನೆ ಮಾಡ್ತಾನೆ. ಈ ಮಾತು ದೇಹದ ಆರೋಗ್ಯದ ಬಗ್ಗೆ ಎಚ್ಚರ ಇದ್ದವನು ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾನಲ್ಲ, ಹಾಗೆ ಜೀವದ ಆರೋಗ್ಯದ ಬಗ್ಗೆ ತುಂಬಾ ಕಳಕಳಿ ಇದ್ದ ಮನುಷ್ಯ ರಿಸ್ಕ್ ತಗೊಳ್ಳದೇ ಇಲ್ಲ. ಆ ಅರ್ಥ ಮಾಡಿಕೊಂಡ್ರೆ ಅರ್ಜುನನ ಚಿಂತನೆ ನಮಗೆಲ್ಲ ಬಹಳ ಮುಖ್ಯವಾದಂಥ ಚಿಂತನೆಯಾಗಿ, ಜಗತ್ತಿಗೆ ಹಿತಕಾರಕವಾದ ಚಿಂತನೆಯಾಗಿ ಮುಟ್ಟುತ್ತೆ. ಪ್ರತಿಯೊಬ್ಬರೂ ಕೂಡ ಸತ್ಕರ್ಮ ಅಂತ ಗಟ್ಟಿ ಮಾಡಿಕೊಂಡೇ ಮಾಡಬೇಕೇ ಹೊರತು ಸುಮ್ಮನೆ ಬೇಗ ತಿಳ್ಕೊಂಡು ಮಾಡಲಿಕ್ಕೆ ಹೋಗಬಾರ್ದು. ಈ ಬಸ್ನಲ್ಲಿ ಕೂತೊಂದು ಇದ್ದಕ್ಕಿಂತ ಬಸ್ ಬರುತ್ತೆ, ಹತ್ತಿಬಿಡ್ತಾನೆ, ಕೊಡ್ತಾನೆ, ಆಮೇಲೆ ಕೇಳ್ತಾನೆ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಾನೆ. ಎಲ್ಲಿಗೆ ಹೋಗುತ್ತೆ? ಅಲ್ಲೇ ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲ ತಕ್ಷಣ ಇಳಿಬೇಕು, ಅಷ್ಟೇ ಅವಸರ ಪಡಬೇಕಲ್ಲ ಇಳಿಬೇಕಾದ್ರೆ. ಆಮೇಲೆ ಅರ್ಧ ಗಂಟೆ ಯೋಚನೆ ಮಾಡಿ ಎಷ್ಟು ರೋಲ್ ಬಿಟ್ಟಿದ್ದಾನೆ ಯೋಚನೆ ಮಾಡಿ. ಅದು ಲಾಸ್ಟ್ ಬಸ್ ಆದ್ರೂ ಗೋವಿಂದ ಅವನ ಸ್ಥಿತಿ, ಲಾಸ್ಟ್ ಎಲ್ಲ ಇಳ್ಕೊಂಡ್ಬಿಟ್ಟು ಆ ಕಡೆಯಲ್ಲಿ ಕಡೆ ಮಾಡ್ಬೇಕಾಗುತ್ತೆ ಯೋಚನೆ ಮಾಡಿ. ಬೋರ್ಡ್ ನೋಡ್ತಾನೆ, ಭಕ್ತವ್ರನ್ನ ಕೇಳ್ತಾನೆ, ನಿಲ್ಲುತ್ತ ಕಂಡಕ್ಟರ್ಗೆ ಗಟ್ಟಿ ಮಾಡ್ಕೋತಾನೆ. ಯಾಕೆ ತನ್ನ ಪ್ರಯಾಣದ ಪ್ರಶ್ನೆ ಇದು. ಒಂದು ಇವೊಂದು 10-20 ಕಿಲೋಮೀಟರ್ ಬಸ್ಗೆ ಎಷ್ಟು ಕೇಳ್ತಿರಲ್ಲ, ವೈಕುಂಠ ಲೋಕ ಎಷ್ಟು ಕೋಟಿ ಕೋಟಿ ದೂರ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ ಗತಿ ಏನಾಗಬೇಕು ಯೋಚನೆ ಮಾಡಿ ಅಂತ ಹೇಳ್ತಾ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಮತ್ತೆ ಎಲ್ಲೆಲ್ಲೋ ಹೋಗ್ಬಿಡ್ತೇವೆ, ಆದ್ದರಿಂದ ಭಾರಿ ಹುಷಾರಾಗಿರ್ಬೇಕು. ಪ್ಲಾಟ್ಫಾರ್ಮ್ ಮಾತ್ರ ಒಂದೇ ಇರುತ್ತೆ, ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ನಮಗೆ ಅನಿಸುತ್ತೆ ಎಲ್ಲ ಬಸ್ ಇಲ್ಲೇ ಇದೆ ತಾನೆ, ಯಾವ ಬಸ್ ಆದ್ರೆ ಕುತ್ಕೊಳ್ಳಿ ಗೊತ್ತಾಗತ್ತೆ. ಯಾವ ಬಸ್ ಆದ್ರೆ ಏನು, ಯಾವ ರೈಲ್ ಆದ್ರೆ ಕುತ್ಕೊಂಡ್ಬಿಡಿ, ಎಲ್ಲೋ ನೆಲೆಗೆ ಹೋಗ್ಬಿಟ್ಟಿರ್ತಾನೆ ಆಗ್ಲಿ. ಈ ಮಾತು ಕೇಳಿ ಎಲ್ಲವೂ ತಿನ್ನೋಬೋದಾಗ ಬಳಸಿದಾರ್ತಾನೆ, ಯಾವ ತಿಂದ್ರೆ ಅಂತ ತಿಳ್ಕೊಂಡ್ರೆ ಹಾಗೆ ಆಗೋದು. ಯಾವ ಬಸ್ ಹತ್ತಿದ್ರೇನು, ಯಾವ ರೈಲ್ ಹತ್ತಿದ್ರೇನು, ಏನ್ ತಿಂದ್ರೆ ಏನು ಅಂತ ತಿಳ್ಕೊಂಡು ಎಲ್ಲ ಅದೇ ಉತ್ತರ ಆಗುತ್ತೆ ಅಷ್ಟೆ. ಏನು ತಿಂದ್ರೆ ಏನು ಅಲ್ಲ, ಹತ್ತಬೇಕಾದ ಬಸ್ಗೆ ಹತ್ತಬೇಕು, ಹತ್ತಬೇಕಾದ ರೈಲಿಗೆ ಹತ್ತಬೇಕು, ತಿನ್ಬೇಕಾದ ಪದಾರ್ಥನೇ ತಿನ್ನಬೇಕು. ಆಗ ಅದು ತಿಳುವಳಿಕೆಗೆ ಕಾರಣವಾಗುತ್ತೆ, ಇಲ್ಲದೆ ಹೋದ ಅನರ್ಥಕ್ಕೆ ಕಾರಣ. ಇದು ಅರ್ಜುನನ ಮಾತನ್ನ ಅರ್ಥ ಮಾಡಿಕೊಂಡು ಪ್ರತಿನಿತ್ಯದಲ್ಲೂ ಕೂಡ ಸಕಾಲ ಕೇಳೋದು, ಸಂಧ್ಯಾ ವಂದನೆ, ಪೂಜೆ, ಭಗವಂತನ ಸ್ತೋತ್ರ, ಅವನದೇ ಚಿಂತನೆ, ಪರೋಪಕಾರ, ದೊಡ್ಡವರಲ್ಲಿ ಆಧಾರ, ಎಲ್ಲವನ್ನು ದುಷ್ಕರ್ಮಗಳನ್ನು ಪೂರ್ತಿ ಬಿಡತಕ್ಕಂಥ ಒಂದು ದೀಕ್ಷೆ. ನಮಗೆ ಯಾತಕ್ಕೆ ಕಡತನ ಮಾಡೋದು ಬೇಕಾಗಿಲ್ಲ, ಈ ಭಾವನೆ ಇರಬೇಕು. ನಮಗೆ ಬೇಕಾಗಿಲ್ಲ, ಕಡಿಮೆ ಇದೆ, ಏನು ಯೋಚನೆ ಇದೆ? ಕಡಿಮೆ ಇದೆ, ಯೋಚನೆ ಇಲ್ಲವಲ್ಲ. ಕದ್ದು ವಾಲಿಟ್ಕೊಂಡು ಕೊರಗಬೇಕಾಕಿ ಮಧ್ಯೆ, ಬೇಡವೇ ಬೇಡ. ಈ ಭಾವನೆ ಬಂದು ಇದು ಸತ್ಕರ್ಮ, ಇದು ದುಷ್ಕರ್ಮ, ಇದು ಸತ್ಕರ್ಮ, ಇದು ದುಷ್ಕರ್ಮ. ಸತ್ಕರ್ಮಕ್ಕೆ ದುರ್ಗತಿ ಎಂದೂ ಬರೋದಿಲ್ಲ, ದುಷ್ಕರ್ಮ ಸದ್ಗತಿ ಎಂದೂ ಬರೋದಿಲ್ಲ. ಇದು ಭಗವಂತ ಸಾರಿದ ತತ್ವ ಅಂತ ಹೇಳ್ಕೊಂಡ್ರೆ ನಮ್ಮ ಜೀವನಕ್ಕೆ ಅಪಾಯವೇ ಇರೋದಿಲ್ಲ ಅಂತ ಗತಿ ಬರುತ್ತೆ. ಇನ್ನು ಅಭಿಮನ್ಯು ಮೊದಲಾದವರೆಲ್ಲ ಇದ್ದಾರೆ, ಯುದ್ಧದಲ್ಲಿ ಭಾಗವಹಿಸಿಬಿಟ್ಟಿದ್ದಾರೆ. ಕೃಷ್ಣ ಯುದ್ಧ ಮಾಡ್ತೇನೆ, ನಾನೇ ಸಾಯ್ತೇನೋ ಏನೋ, ನನ್ನ ಮಕ್ಕಳು ಸತ್ತೋಗಿಬಿಟ್ರೆ, ಇದು ಸಮಸ್ಯೆ, ನನ್ನ ಮಕ್ಕಳು ಸತ್ತೋಗಿಬಿಟ್ರೆ ಎಷ್ಟು ಸಮಸ್ಯೆ ಇದೆ ಗೊತ್ತಾ? ಈಗ ಭಗವಂತ ಹೇಳ್ತಾರೆ, ಯೋಚನೆ ಮಾಡಬೇಡ, ನಾ ಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ. ಯುದ್ಧ ಪುಣ್ಯ ಕಾರ್ಯ, ನೀನು ಮಾಡಬೇಕಾಗಿದೆ. ಪುಣ್ಯ ಕಾರ್ಯಕ್ಕೋಸ್ಕರ ಹೊರಟಾಗ ಕೆಟ್ಟದಾಗೋದೇ ಇಲ್ಲ. ಅಂದಮೇಲೆ ಅಭಿಮನ್ಯು ಮೊದಲಾದ ಮಕ್ಕಳು ಸತ್ರು ಕೂಡ ಅವರು ಎಂದು ಕೆಟ್ಟದಾಗೋದೇ ಇಲ್ಲ. ಈ ದೀಕ್ಷೆ ಬಂದ್ಬಿಡುತ್ತ ಅಕ್ಷ ದುರ್ಯೋಧನ ಗೆದ್ದು ಬಿಟ್ರೆ ಏನು ತಲೆ ಕೆಡಿಸ್ಕೋಬೇಡ, ಅವ್ರು ಎಷ್ಟು ಗೆದ್ದರೂ ಕೂಡ ಪಾಪಿಷ್ಟ ಕಾಪಿ ಹೊಡೆ ಸಿಗ್ಲಿಲ್ಲ ಅನ್ನೋ ಮಾತ್ರಕ್ಕೇನೆ ಬುದ್ಧಿವಂತನಾಗಿಬಿಡ್ತಾನ ಅವನು. ಇನ್ನು ಸಿಕ್ಕೇ ಸಿಗ್ತಾನೆ, ಕೆಲಸ ಹಾಳು ಮಾಡ್ಕೊಂಡೇ ಮಾಡ್ಕೋತಾನೆ. ಅದೇನು ಯೋಚನೆ ಮಾಡೋ ಕಾರಣ ಇಲ್ಲ. ಸಿಕ್ಕರೆ ಆಗೋ ಪನಿಷ್ಮೆಂಟ್ ಬೇರೆ, ಸಿಗಿದ್ರೆ ಪನಿಷ್ಮೆಂಟ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅವನು ಹೋದ್ರೆ ಜಗತ್ತಿಗೆ ಪನಿಷ್ಮೆಂಟ್ ಇದ್ದ ಲೆಕ್ಕ ಅಂತ ಪಾಪಿಷ್ಟ ಸಿಕ್ಕಿಬಿಟ್ರೆ ಆ ವಿಷಯನೇ ಗೊತ್ತಿಲ್ಲ. ಕಾಪಿ ಒಳಗೆ ಮೆಡಿಕಲ್ ಪಾಸ್ ಆದ್ರೆ ಗತಿ ಏನಾಗಬೇಕು ಯೋಚನೆ ಮಾಡಿ. ಅವನು ಪಾಸು ಜಗತ್ತೇ ಫೇಲು, ಅವ್ರು ಬಂದ ರೋಗಿಗಳೆಲ್ಲ ಫೇಲ್ ಆಗ್ತಾನೆ ಇರ್ತಾರೆ. ಅವನೇನೋ ಕಾಪಿ ಒಳಗೆ ಪಾಸ್ ಆಗಿಬಿಟ್ಟ, ರೋಗಿಗಳನ್ನು ಪಾಸ್ ಆಗ್ತಾರೆ, ಸಾಧ್ಯನೇ ಪಾಸಾಗೇ ಆಗ್ತಾರೆ ಹೊರತು ಪಾಸ್ ಆಗ ಸಂಭವ ಬರೋದೇ ಇಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡು ಸತ್ಕರ್ಮಗಳ ಸ್ವರೂಪವನ್ನು ಎಚ್ಚರಿಕೆಯಿಂದ ಭಾವಿಸಬೇಕು. ಸತ್ಕರ್ಮಗಳು ಸುಮ್ಮನೆ ಗೊತ್ತಾಗೋದಿಲ್ಲ, ದೊಡ್ಡವರನ್ನು ಕೇಳಬೇಕು. ಸತ್ಕರ್ಮಗಳ ನಿರ್ಣಯಕ್ಕೆ ನಾಲ್ಕು ಆಧಾರ ಅಂತ ಭಗವಂತ ಹೇಳ್ತಾನೆ. ನಾಲ್ಕು ಆಧಾರಗಳು: ವೇದ, ಸ್ಮೃತಿ, ಸದಾಚಾರ, ಸ್ವಸ್ಯ ಚ ಪ್ರಿಯವಾತ್ಮನಃ, ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. ಸ್ಪಷ್ಟವಾದ ಶ್ಲೋಕ ವೇದ. ವೇದಗಳು ಏನ್ ಹೇಳುತ್ತೋ ಸರಿ ಅಂತ ಹೇಳಿ ಅದು ಧರ್ಮ, ಅದು ಸತ್ಕರ್ಮ. ಸ್ಮೃತಿ, ಸ್ಮೃತಿಗಳು ಏನ್ ಹೇಳುತ್ತಲ್ಲ ಅದು ಸದ್ಧರ್ಮ, ಅದು ಸತ್ಕರ್ಮ. ಸದಾಚಾರ, ಸಜ್ಜನರು ಹೇಗೆ ನಡ್ಕೊಳ್ತಾರಲ್ಲ ಅದು ನಮಗೆ ದೊಡ್ಡ ಒಂದು ಟೆಸ್ಟಿಮನಿ ಇದ್ದಾಗ ಲೆಕ್ಕ. ದೊಡ್ಡವರ ರೀತಿ ನೀತಿಗಳು ನಮಗೆ ದೊಡ್ಡ ಆಧಾರ. ನಮ್ಮ ತಂದೆ ಹೀಗೆ ಮಾಡಿದ್ದ, ನಮ್ಮ ತಾತ ಹೀಗೆ ಮಾಡಿದ್ದ. ಒಳ್ಳೆ ತಂದೆ ಒಳ್ಳೆ ತಾತನ ಬಗ್ಗೆ ಆ ಮಾತು ಖಂಡಿತ ಹೇಳಬೇಕು. ಮತ್ತೆ ಏನೋ ತಾತ ನಮ್ಮ ತಾತ ಏನೋ ಸೇರ್ತಿದ್ದ ನಾವು ಸೇರ್ತೇವೆ ಅಂದ್ರೆ ಅದೇ ಲೆಕ್ಕ ಅಲ್ಲ. ಮತ್ತೆ ಒಳ್ಳೆತನಕ್ಕಿವೆಲ್ಲ, ನಮ್ಮ ತಾತ ನರಸಿಂಹದೇವರ ಹತ್ರ ಹೋಗ್ತಾ ಇದ್ದ ಒಳ್ಳೆ ಲಕ್ಷಣ ಇರುವುದು, ನಮ್ಮ ತಾತ ತಿರುಪತಿಗೆ ಹೋಗ್ತಾ ಇದ್ದ ಒಳ್ಳೆ ಲಕ್ಷಣ ಇರುವುದು. ಈ ಮಾತನ್ನು ತಿಳ್ಕೊಂಡ್ರೆ ಏನು ತಪ್ಪಲ್ಲ. ಸದಾಚಾರ, ರಾಘವೇಂದ್ರ ಸ್ವಾಮಿಗಳಂತೂ ಹೀಗೆ ಬದುಕಿದ್ರು, ವಾದ್ಯರಾಜರಂತವ್ರು ಹೀಗೆ ಬದುಕಿದ್ರು, ಪುರಂದರದಾಸರಂತವ್ರು ಹೀಗಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ದೊಡ್ಡ ಧರ್ಮದ ಆಧಾರವೇ ಅದು. ಒಂದು ಯದ್ಯದಾಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ. ದೊಡ್ಡವ್ರು ನಡ್ಕೊಂಡ ನಡ್ಕೊಂಡ್ರೆ ಏನು ತಪ್ಪಲ್ಲ. ಇನ್ನು ಕೊನೆಯದಾಗಿ ಸ್ವಸ್ಯ ಚ ಪ್ರಿಯಮಾತ್ಮನಃ, ತನ್ನ ಮನಸ್ಸಿಗೆ ತೋಚುತ್ತಲ್ಲ ಅದು ನಮಗದು ಒಂದೇ ಆಗಿದೆ ಎಂಬುದೇ ದುರಂತ ಆಗಿರೋದಷ್ಟೆ. ನಾಲ್ಕನೇದು ಮನಸ್ಸಿಗೆ ತೋಚಿದ್ದು ಒಳ್ಳೆ ಪ್ರಮಾಣ ಅಂತ, ಮನಸ್ಸಿಗೆ ತೋಚಿದ್ದು ಒಳ್ಳೆ ಪ್ರಮಾಣ ನಮಗೆ ಅನಿಸುತ್ತಂತೂ ನಾವು ಒಂದೇ ದಾರಿ ಹಿಡಿದಿದ್ದೇವೆ ಅಂತಾಯ್ತು, ಕೊನೆಗೆ ಒಂದಾದ್ರೂ ಸಿಕ್ಕಿದೆ ಅಂತ ತಿಳ್ಕೊಂಡ್ರೆ ಹೇಳ್ತಾರೆ. ಹಾಗಲ್ಲ, ಮೊದಲು ವೇದ ಹೇಳಿರಬೇಕು, ಅದು ವ್ಯಾಲಿಡ್. ಅದು ಅಥವಾ ಅದು ಹೇಳಿಲ್ಲ ಅಂತ ತಿಳ್ಕೊಂಡು ವೇದ ಸಿಗಲಿಲ್ಲ ನಮಗೆ ಆ ಸಂಬಂಧಪಟ್ಟಿದ್ದು, ಸ್ಮೃತಿ ತೆಗಿತಾನೆ ಆಮೇಲೆ, ಸ್ಮೃತಿ ಸಿಕ್ತು ನೋ ಪ್ರಾಬ್ಲಮ್. ಅದು ಸಿಗಲಿಲ್ಲ, ಸಜ್ಜನೇ ನಡ್ಕೊಂಡಿದ್ದಾರೆ ಪ್ರೆಸಿಡೆನ್ಸ್ ನೋಡ್ತಾನೆ, ಪ್ರೆಸಿಡೆನ್ಸ್ ನೋಡ್ತಾನೆ, ಅದು ಥರ್ಡ್ ಬೇರೆ, ಅದು ಸಿಗಲಿಲ್ಲ. ಏನ್ ಮಾಡ್ಬೇಕಾಗ, ಡೂ ಆಸ್ ಯು ಲೈಕ್ ಅಂತ ಹೇಳ್ತಾನೆ. ಕೊನೆಗೆ ನಿಮ್ ಛಾಯ್ಸ್, ಅದು ಈ ಮೂರು ಆಧಾರ ಸಿಗದೆ ಹೋಗ್ಬಿಟ್ರೆ ನಿಮ್ ಛಾಯ್ಸ್ ಅದು. ಆದ್ರೆ ವೇದ ಸ್ಪಷ್ಟ ಹೇಳ್ತಾ ಇದೆ, ಅದನ್ನ ಬಿಟ್ಟುಬಿಟ್ಟು ತಲೆ ಚೋಷಣೆ ಮಾಡಿಬಿಟ್ರೆ ಅದು ಧರ್ಮ ಅಲ್ಲ. ಸ್ಮೃತಿ ಹೇಳ್ತಾ ಇದೆ ವಿರುದ್ಧ ಹೋದ್ರೆ ಸಾಧ್ಯ ಇಲ್ಲ, ದೊಡ್ಡವರು ಮಾಡಿದ್ದಾರೆ ವಿರುದ್ಧ ಸಾಧ್ಯ ಇಲ್ಲ. ಅವ್ರು ಎಲ್ಲೂ ಛಾಯ್ ಸಿಗದೆ ಹೋದಾಗ ಮಾತ್ರ ಏನ್ ಮಾಡಬೇಕು, ತೋಚಿಸಾಯ ಮಾಡಬೇಕು, ಇದು ತಪ್ಪಲ್ಲ. ಎಲ್ಲದಕ್ಕೂ ತೋಚಿಸಾಯ ಮಾಡಿಬಿಟ್ರೆ ಪರಮಾತ್ಮ ತನ್ನ ತೋಚಿದ ಗತಿ ಕೊಡ್ತಾನೆ ಹೊರತು ಒಳ್ಳೆ ಗತಿ ಮಾತ್ರ ಕೊಡೋದೇ ಇಲ್ಲ. ಇದನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಒಳ್ಳೆ ಭಾಗ ಇದೆ. ನಾಸತೋ, ನಮ್ಮ ಜನ ಕುತರ್ಕ ಮಾಡುವಲ್ಲಿ ನಿಶ್ಚಯ ಇವತ್ತೇನೆ ದಿವಸ ನಮ್ಮ ತಮಾಷೆ, ನಮ್ಮ ಜನರೇ ಹಾಸ್ಯ ಮಾಡ್ತಿರ್ತಾರೆ. ಮೊನ್ನೆ ಹೇಳಿದ್ದೇನು, ಪಾಪಿಗಳ ಸಂಪರ್ಕವನ್ನು ಮಾಡಿದರೆ ನಮಗೂ ಪಾಪ ಬರುತ್ತೆ, ಪಾಪಿಗಳ ಸಂಪರ್ಕವನ್ನು ಮಾಡಿ ನಮಗೂ ಪಾಪ ಬರುತ್ತೆ ಮಾತು ಹೇಳುತ್ತೇವೆ. ನಮ್ಮಲ್ಲಿ ಏನು ಗೊತ್ತಿದೆ, ಈಗ ನಮ್ಮೊಂದು ಪದ್ಧತಿ ಇದೆ. ಈ ಮಡಿಯವರನ್ನ ಮೈಲಿಗೆಯವರು ಮುಟ್ಬಿಟ್ಟು ಏನಾಗ್ತಾರೆ ಅಂತ ನಮಗೆ ಗೊತ್ತು. ಮಡಿಯವರು ಮೈಲಿಗೆ ಆಗಿಬಿಡ್ತಾರೆ, ಅಯ್ಯೋ ಮುಟ್ಬಿಟ್ಟಿಯಾ ಅಂತ ಹೋಗ್ತಾರೆ, ನಮಗೆ ಗೊತ್ತಿದೆ. ಅದನ್ನು ಮಡಿಯವರು ಮುಟ್ಬಿಟ್ಟಾಗ, ಮೈಲಿಯವರು ಮುಟ್ಬಿಟ್ಟಾಗ ಮಡಿಯವರು ಮೈಲಿಗೆ ಆಗ್ತಾರೆ. ಪಾಪಿಗಳನ್ನು ಮುಟ್ಟಿದಾಗ ಪುಣ್ಯವಂತ ಪಾಪಿ ಆಗ್ತಾನೆ, ಇದು ಪದ್ಧತಿ. ನಮ್ಮ ಜನ ಕುತರ್ಕವನ್ನು ಮಾಡ್ತಾರ, ಇದು ಸರಿಯಲ್ಲ. ಇದು ನೀವು ಯಾಕೆ ವಾದ ಮಾಡ್ತೀರಿ? ಪಾಪಿಗಳನ್ನ ಪುಣ್ಯವಂತ ಮುಟ್ಟಿದಾಗ ಇವನು ಪಾಪಿ ಆಗ್ತಾನೆ ಅಂತ ಹೇಳ್ತೀರಿ, ಅದ್ರ ಬದಲು ಈ ಪುಣ್ಯವಂತ ಮುಟ್ಟಿದ್ರಿಂದ ಪಾಪಿ ಪುಣ್ಯವಂತನಾದ ಅಂತ ಯಾಕೆ ಹೇಳಬಾರದು? ಇದೊಂದು ಆರ್ಗ್ಯುಮೆಂಟ್, ಇದು ಒಂದು ಈ ರೀತಿ ಯಾಕೆ ಹೇಳಬಾರದು? ಅದೇ ರೀತಿಯೇ ಮಡಿಯಲ್ಲಿದ್ದವನು ಮೈಲಿಯವನು ಮುಟ್ಟಿಬಿಟ್ರೆ ಅವನು ಮೈಲಿಯಾದ ಅಂತ ಯಾಕಂತೀರಿ? ಇವನು ಮಡಿಯಾದ ಅಂತ ಅಂದ್ಬಿಡಿ, ಸುಮ್ಮನೆ ನಮ್ಗೆ ಎಷ್ಟು ಖುಷಿ ಆಗುತ್ತೋ. ಈ ಮಡಿ ಫಾಲೋ ಮಾಡಿ ಕೊಟ್ಬಿಡಿ, ಎಲ್ಲರೂ ಮಡಿನೇ ಆಗಿಬಿಡ್ತಾರ. ಎಲ್ಲ ಮಡಿ 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 ಅಂದ್ರೆ ಮಡಿ ಗೊತ್ತಲ್ಲ, ಮಡಿ ಹೋಗೋ ಮಡಿ ಆಗಿಬಿಡುತ್ತೆ ಕೊನೆಗೆ. ಮಡಿ ಅಂದ್ರೆ ಸತ್ತೋಗು ಅಂತ ಅರ್ಥ, ಅಂತ ಮಡಿ ಆಗುತ್ತೆ, ಬೇರೆ ಮಡಿ ಆಗೋದಿಲ್ಲ. ನೋಡಿದ್ರೆ ಅನಿಸುತ್ತೆ ಭಾರಿ ಕರೆಕ್ಟ್ ಕಂಡ ಕಾಣುತ್ತೆ. ಹೌದಲ್ಲ, ವಯಸ್ಸು ವರ್ಷ ಜಾಸೊಟ್ರು ಅಂತ ಯಾಕೆ ಹೇಳಬಾರದು? ಇದು ಅದು ಸರಿನೇ. ಇದು ಹೇಳಿ ನಮ್ಮ ಜನ ಬರೀ ಬಾಯಿ ಹೇಳೋದಿಲ್ಲ, ಮಾ ಬದುಕೋರಿದ್ದಾರೆ ಇವತ್ತಿನ ದಿವಸ, ಗೊತ್ತಾಯ್ತಾ? ಆ ರೀತಿಯನ್ನೇ ಬದುಕಿ ನೀವು ಹಾಗೆ ಮಾಡಿ ಅಂತ ಹೇಳಿಬಿಡ್ತಾರೆ ಎಷ್ಟೋ ಜನಗಳು. ಯೋಚನೆ ಮಾಡಿಬೇಡಿ ಅದಕ್ಕೆಲ್ಲ. ಈ ತರ್ಕ ಎಷ್ಟು ಡೇಂಜರಸ್ ತರ್ಕ, ಎಷ್ಟು ಡೇಂಜರಸ್ ಲಾಜಿಕ್ ಅಂದರೆ, ಸರಿ ಬಿಡಿ, ಹಾಗಿದ್ರೆ ಒಂದು ಲೋಟ ಇದೆ, ಅದ್ರ ತುಂಬ ಹಾಲಿದೆ, ಒಂದು ಹನಿ ಫಾರಿಡಾಲ್ ಬಿತ್ತು, ಗೊತ್ತು ನಿಮ್ಮ ಪ್ರಕಾರ ಏನಾಗಬೇಕದು? ನಾವೆಲ್ಲ ಏನು ಹೇಳ್ತೇವೆ, ಸೈನ್ಸ್ ಕೂಡ ಏನು ಹೇಳುತ್ತದ್ರ, ಅದು ವಿಷ ಚೆಲಿಬಿಡಿ ಅಂತ ಹೇಳುತ್ತೆ. ನಾವೇನು ಹೇಳಬೇಕು, ಹಾಗೆಲ್ಲ ಮಾಡಬೇಡಿ, ಯಾಕೆ ನೀವು ಹಾವನ್ನು ಹಾಲಿ ಬೈತೀರಿ, ಫಾರಿಡಾಲ್ನ ಪಾಪ, ಹಾಲಿಗೆ ಫಾರಿಡಾಲ್ ಬಿದ್ದಿದ್ದಕ್ಕೆ ಹಾಲಿ ಕೆಟ್ಟು ಅಂತ ಯಾಕೆ ಹೇಳ್ತೀರಿ? ಫಾರಿಡಾಲ್ ಹಾಲಾಯ್ತು ಅಂತ ಯಾಕೆ ಹೇಳಬಾರದು? ಕುಡಿದು ಕುಡ್ದು ನೀವು ಕುಡಿದು ತೋರಿಸು ಹೋಗ್ತೇವೆ ಅಂತ ಹೇಳ್ಬೇಕು. ನೀನು ಕುಡಿದು ಬಿಡು, ಸ್ಯಾಗು ಸತ್ತೋಗಿರ್ತಿ, ಆಮೇಲೆ ಯೋಚನೆ ಇಲ್ಲ ಅಂತ ಅರ್ಥ. ಅಂದರೆ ಮಾತು ಹೇಳೋದು ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲಿ ಹೌದೇನು ಅಂತ ಕೇಳ್ತಾರೆ. ಪ್ರಾಕ್ಟಿಕಲಿ ಹೌದಾ? ಸಾಧ್ಯವೇ ಇಲ್ಲ. ಅಂದರೆ ಮಡಿಯವನು ಮೈಲಿಯವನು ಮುಟ್ಟಿದಾಗ ಮೈಲಿಯವನು ಮಡಿಯಾಗ್ತಾನೆ ಅಂತ ಪ್ರೂವ್ ಮಾಡಬೇಕಾದ್ರೆ ಹಾಲಿಗೆ ಬಿದ್ದ ಫಾರಿಡಾಲ್ ಹಾಲಾಗುತ್ತೆ ಅಂತ ತೋರಿಸ್ಬೇಕು. ನೀನೀಗ ತೋರಿಸ್ತೀಯಾ? ಸಾಧ್ಯವೇ ಇಲ್ಲ. ಅದರ ಬದಲು ಹಂಡೆ ತುಂಬ ಹಾಲಿಗೆ ಒಂದು ಹನಿ ಫಾರಿಡಾಲ್ ಸಾಕು, ಇದು ಸಮಸ್ಯೆ ಅಂತ ಕೇಳಿದೆ. ಈ ಒಂದು ಸೀಸೆ ಫಾರಿಡಾಲಿಗೆ ನೀವು ಎರಡು ಹಂಡೆ ಹಾಲಾಕಿ ಯಾವನು ಕುಡಿಲಕ್ಕೆ ಮುಂದೆ ಬರೋದಿಲ್ಲ. ಇನ್ನು 50-50 ಹಾಕಿದ್ರಂತೂ ಯಾರು ಹತ್ತಿರ ಕೂಡ ಬರೋದಿಲ್ಲ. ಅದಕ್ಕೆ 50-50 ಅಲ್ಲ, ಒಂದು ಜಸ್ಟ್ ಡ್ರಾಪ್ ಸಾಕದು ಹಾಳು ಮಾಡೋದಕ್ಕೆ. ಇದು ಲೋಕ ಅಂದ್ರೆ ಇದು ತರ್ಕ ಕೆಲಸಕ್ಕೆ ಬರೋದಿಲ್ಲ, ಇಲ್ಲಿ ಫ್ಯಾಕ್ಟ್ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಇದನ್ನು ಕುತರ್ಕ ಮಾಡೋದು ಹೀಗೇನೆ ಕುತರ್ಕ. ಸರಿಯಾದ ಉತ್ತರ ಇದು, ಮಡಿಯವನನ್ನು ಮೈಲಿಯವನು ಮುಟ್ಟಿದರೆ ಮೈಲಿಯವನು ಮಡಿಯಾಗೋದಿಲ್ಲ, ಮಡಿಯವನು ಮೈಲಿಗೆನೇ ಆಗ್ತಾನೆ ಅಂತ ಶಾಸ್ತ್ರ. ಹಾಲಿಗೆ ಫಾರಿಡಾಲ್ ಸೇರಿಸಿದಾಗ ಹಾಲು ಫಾರಿಡಾಲ್ ಆಗುತ್ತೆ ಹೊರತು ಫಾರಿಡಾಲ್ ಹಾಲಾಗೋದಿಲ್ಲ. ಇದು ದುಷ್ಟತನದ ಒಂದು ವಿಚಿತ್ರವಾದ ಪದ್ಧತಿ, ದುಷ್ಟತನದ ವಿಚಿತ್ರವಾದ ಶಕ್ತಿ ಇದು ಒಂದು. ಆದ್ರಿಂದನೇ ಸಜ್ಜನ ದುಷ್ಟರ ಮಧ್ಯೆ ಸೇರಿದಾಗ ದುಷ್ಟ ಸಜ್ಜನಾಗ ಚಾನ್ಸಸ್ ಇಲ್ಲ, ಈ ಸಜ್ಜನನ್ನು ಕೆಡ ಚಾನ್ಸಸ್ಸೇ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಇದೆ. ನಿಂಬೆ ಹುಳಿಗೆ ಹಾಲು ಹಾಕಿಬಿಟ್ರೆ ಕೊಡದ ತುಂಬ ನಿಂಬೆ ಹಣ್ಣಿಗೆ ಇಷ್ಟೇ ಎಷ್ಟು ಹಂಡೆ ತುಂಬ ಹಾಲು, ಒಂದು ನಿಂಬೆ ಹಣ್ಣು ಇಷ್ಟು ಹೋಳು ಸಾಕು, ಎಲ್ಲ ಮೊಸರಾಗಿ ಕೂತಿರುತ್ತೆ ಅಷ್ಟೇ, ಎಲ್ಲ ಕೆಟ್ಟ ಹೋಗ್ಬಿಟ್ಟಿರುತ್ತೆ. ಅದಿಷ್ಟು ನಿಂಬೆ ಹುಳಿ ಆಗೋದಿಲ್ಲ, ಮತ್ತೆ ಅದೆಲ್ಲ ಕೂಡ ಶುದ್ಧ ಹಾಲಾಗಲಿ ಸಾಧ್ಯವೇ ಇಲ್ಲ. ಅಂದ್ರೆ ಇದಕ್ಕೆ ಯಾಕೆ ಹೇಳಿದೆ ಅಂದ್ರೆ ನಮ್ಮದೆ ಇಂಥ ಕುತರ್ಕವನ್ನು ಮುಂದಿಟ್ಟು ಮುಂದಿಟ್ಟು ಬುದ್ಧಿ ಕೆಡಿಸಿಬಿಡ್ತಾರೆ. ಮೊದಲೇ ಜನ ಬುದ್ಧಿಕಾರರು ತಯಾರಾಗಿರ್ತಾರೆ, ಇಂಥ ತರ್ಕ ಬಿಟ್ಬಿಟ್ರೆ ಕೇಳಬೇಕಾ, ಎಲ್ಲ ಅದೇ ದಾರಿ ಹಿಡಿದು ಬಿಡ್ತಾರೆ. ಅದೇ ಇಂಥ ಮಾತು ಕೇಳೋದಕ್ಕೆ ಚೆನ್ನಾಗೇ ಹೊರತು ಫಾಲೋ ಮಾಡಲಿಕ್ಕೆ ಏನೇನು ಕೆಲಸಕ್ಕೆ ಬರೋದಿಲ್ಲ. ಥಿಯರಿಟಿಕಲಿ ಹಾಲು ಮೊಸರಾಗುತ್ತೆ, ಮೊಸರು ಹಾಲಾಗುತ್ತೆ, ಹಾಲು ಫಾರಿಡ್ ಆಗುತ್ತೆ, ಪುಸ್ತಕದಲ್ಲಿ ಸಾವಳ ಹೇಳ್ಬೋದು, ಪ್ರಾಕ್ಟಿಕಲಿ ಕುಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆಡೋ ಮಾತು ಬೇರೆ, ಬದುಕೋ ಮಾತು ಬೇರೆ. ಎಷ್ಟೋ ಜನ ಮೋಹಕವಾದ ಮಾತನ್ನು ಆಡಿಬಿಟ್ಟು ದಾರಿ ತಪ್ಪಿಸಿಬಿಡ್ತಾರೆ. ನಿಮಗಾತಕ್ಕೆ ಮಾಡಿ, ನಿಮಗಾತಕ್ಕೆ ಹಾಗೆ, ನಿಮಗಿತಕ್ಕೆ ಹೇಗೆ ಅಂತ ಹೇಳ್ತಾರೆ. ಇನ್ನೂಕೆಲ್ಲರಂತೂ ಭಾರಿ ತಮಾಷೆ ಮಾಡ್ತಿರ್ತಾರೆ, ಏನೋ ಪಾಪ ಮಾಡಿ ಸ್ವಲ್ಪ ಮುಟ್ಟಿಬಿಡ್ತಾರೆ, ಸ್ವಲ್ಪ ಮುಟ್ಟಿದ್ದಕ್ಕೆ ಮರಿ ಆಗಿಬಿಡ್ತಾರೆ. ನಿಮಗೀಗ ಏನ್ರಿ ಅಷ್ಟು ಸೂಟ್ಸ್ಬೇನ್ರಿ ನೀವು ಮಡಿ ಅಂತ ಕೇಳ್ತಾರೆ. ಅಷ್ಟು ಸೂಟ್ಸ್ಬಾರ ನೀವು ಮಡಿ, ಜಸ್ಟ್ ಸ್ವಲ್ಪ ಟಚ್ ಆಗಿಬಿಟ್ರೆ ಸಾಕ ನಿಮಗೆ ಅಂತ ಕೇಳ್ತಾರೆ. ಸೈನ್ಸ್ ಅನ್ನು ನೋಡಿ ಎಷ್ಟು ತಮಾಷೆ ಗೊತ್ತಾ? ಮೂರು ವೈರ್ ಹೋಗ್ತಾ ಇರುತ್ತಲ್ಲ, ಎರಡಕ್ಕೂ ಸ್ವಲ್ಪ ಟಚ್ ಆಗಿಬಿಡಲಿ ಸಾಕು. ನೋಡಯ್ಯ ಸ್ವಲ್ಪ ಟಚ್ ಆಗಿದ್ದು ಏನು ಮಾಡ್ಕೋಬೇಡ ಅಂತ ಹೇಳಿ ಕೇಳುತ್ತಾ ಅದು ಧಮಾಂತಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿರುತ್ತಾಗಲೇ. ಸ್ವಲ್ಪ ಟಚ್ ಆಗಲಿ, ಒಂದು ಕಿಲೋಮೀಟರ್ ಟಚ್ ಆದ ಪರವಾಗಿಲ್ಲ ಅಂತ ಇದೆಯಾ? ಅದಕ್ಕೆ ಒಂದು 5 ಅಂಗ್ಲ ಟಚ್ ಆಗ್ಬೋದು ಅಂತಿದೆಯಾ? ಜಸ್ಟ್ ಸ್ಮಾಲ್ ಟಚ್ ಸಾಕು, ಫೆದರ್ ಟಚ್ ಸಾಕು ಶಾರ್ಟ್ ಆಗಲಿ. ನೋಡಿ ನಮ್ಮ ಮಡಿ ಇಷ್ಟು ಡೇಂಜರಸ್ ಅಂತ ಹೇಳ್ತಾರೆ. ಸ್ಮಾಲ್ ಇದಕ್ಕೇನೆ ಎಷ್ಟೇನೋ ಅನಾಹುತ ಆಗುತ್ತಲ್ಲ ಕರೆಂಟ್ ಒಳಗೆ, ಸ್ಮಾಲ್ ಇದಕ್ಕಾಗುತ್ತಲ್ಲ ಮಡಿ, ಹಾಗೇನೆ ಸ್ವಲ್ಪ ಶಾಕಿಗೆ ಅಷ್ಟು ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಮಡಿ ನೋಡೇ ನಮಗೆ ಕರೆಂಟ್ ಶಾಕ್ ಅರ್ಥ ಆಗ್ಬೇಕು ನಮಗೀಗ. ಮಡಿ ಕರೆಂಟ್ ಶಾಕ್ ನೋಡಿ ಮಡಿ ಅರ್ಥ ಆಗಬಾರ್ದು. ಈಗ ಮಡಿ ಮೊದಲಿತ್ತು, ಕರೆಂಟ್ ಆಮೇಲೆ ಬಂತು. ಆದ್ದರಿಂದ ಮಡಿ ಕಾನ್ಸೆಪ್ಟ್ ಬಹಳ ದೊಡ್ಡದದು ಒಂದು. ನಮ್ಮ ಜನ ಎಷ್ಟು ಫಾಲೋ ಮಾಡಿದ್ರು ಗೊತ್ತಾದನ? ಇವತ್ತು ನಮ್ಮ ಜನ ನೆನೆಸ್ಬೇಕು ನಾವು. ಪ್ರಾಚೀನರನ್ನು ಜನ ತಮಾಷೆ ಮಾಡ್ತಾರೆ, ಮಡಿ ಮಡಿ ಅಂತ ಅನ್ಕೊಂಡು ಏನೋ ಮಾಡಿದರು ಅಂತ ಹೇಳಿ, ತಪ್ಪು. ಅವ್ರ ಹಾಗೆ ಬದುಕಿದ್ರು ಅಂತ ಇವತ್ತು ನಾವು ಬದುಕಿದ್ದೇವೆ ಅಷ್ಟೇ. ಅವರು ಅಷ್ಟು ಚೆನ್ನಾಗಿ ಮಡಿ ಮೈಲಿಗೆ ಮಾಡಿದ್ದಕ್ಕೆ ನಾವು ಬದುಕಿದ್ದೇವೆ. ಇವತ್ತು ಆಪರೇಷನ್ ಮಾಡಿದ ಜಾಗಕ್ಕೆ ಯಾರು ಹೋಗಿ ನೋಡಿದ ವೈದ್ಯರು ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಒದ್ದೋಡಿಸ್ಬಿಡ್ತಾರೆ, ಹತ್ರ ಬಿಡೋದಿಲ್ಲ, ಇನ್ಫೆಕ್ಷನ್ ಸತ್ತೋಗ್ಬಿಡ್ತಾರೆ ರೋಗಿ ಪಾಪ. ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾವನನ್ನ? ಭಾರಿ ಅಪಾಯ ಉಂಟು, ಹುಷಾರಾಗಲ್ಲ, ಕಳಿಸಬಾರದು ಅಂತ ಹೇಳ್ತಾರೆ. ಎಷ್ಟು ಸೂಕ್ಷ್ಮ ಯೋಚನೆ ಮಾಡಿ. ಈಗ ರೋಗಿಗೆ ವಿಜಿಟರ್ಸ್ ಇಂದ ಸಾವು ಬರುತ್ತೆ, ಎಷ್ಟೋ ಸಲ ವಿಜಿಟರ್ಸ್ ಇಂದ ಸಾವು ಬರುತ್ತೆ. ಅವನು ಮುಟ್ಟಬೇಕಾಗಿಲ್ಲ, ಅವನನ್ನ ಪಕ್ಕದಲ್ಲಿ ಕೂಡಬೇಕಾಗಿಲ್ಲ, ಅವನಿಂದ ಬರ್ತಕ್ಕಂಥ ಇದು ಸಹ ಗಾಳಿ ಸಾಕು ಅವನ್ನ ಹಾಳು ಮಾಡಲಿಕ್ಕೆ. ನಮ್ಮ ಆಗನ ಮಡಿ ಕನ್ಸಪ್ಟ್ ನಮ್ಗೆ ಗೊತ್ತಾಗುತ್ತೆ. ಮಡಿಯನ್ನು ಜನ ಎಷ್ಟು ನೋಡ್ಕೊಂಡು ಬಂದರು ಅಂತ ಕೇಳಿದರೆ, ಮುಟ್ಟಬೇಡ ಮುಟ್ಟಬೇಡ ಅಂತೇಳಿ ಜನಗಳು ದೂರ ಮಾಡಿದ್ದಲ್ಲ ಅವರು, ಜನಗಳನ್ನ ಬದುಸೋ ಉಪಾಯವನ್ನು ತೋರಿಸ್ತಾ ಬಂದರು. ಆ ರೀತಿ ಮಾಡಿದ್ದಕ್ಕೆ ಎಷ್ಟು ಇವತ್ತು ಹಿಂದಿನ ಕಾಲಕ್ಕೆ ಎಷ್ಟೋ ಔಷಧಿಗಳಿರಲಿಲ್ಲ. ಅಂತ ಸಮಯದಲ್ಲಿ ಜನ ಬದುಕಿದ್ರು ಅಂದ್ರೆ ಈ ಮಡಿ ಕಾನ್ಸೆಪ್ಟ್ ಜನ ಬದುಕಿದ್ರು. ಅದನ್ನು ಮುಟ್ಟಿದ್ದು ಮುಟ್ಟಬಾರದು, ಈ ಕಡೆ ಆ ಕಡೆ ಮಾಡಬಾರದು, ಕಾಲು ತೊಳೆದ ಒಳಗೆ ಬರಬಾರದು, ಕೈ ತೊಳೆದ ಯಾನನ್ನು ತಿನ್ನಬಾರದು. ಇದು ವಿಜ್ಞಾನ ಹೇಳ್ಕೊಟ್ಟಿದ್ದಲ್ಲ, ನಮ್ಮ ಜನ ಹೇಳ್ಕೊಟ್ಟಿದ್ದ ಮಾತುಗಳಿವೆಲ್ಲ ಕೂಡ. ವಿಜ್ಞಾನನ ಬಿಡಕ್ಕೆ ಶುರು ಮಾಡಿದ್ರು ಅಷ್ಟೇ, ವಿಜ್ಞಾನ ಓದ್ದವರೆಲ್ಲ ಬಿಡಕ್ಕೆ ಶುರು ಮಾಡಿಬಿಟ್ರು, ತತ್ವಜ್ಞಾನ ಓದ್ದವರೆಲ್ಲ ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಜನ ಅಷ್ಟು ಶ್ರದ್ಧೆಯಿಂದ ಬದುಕಿದ್ದಕ್ಕೆ ಒಂದು ಪದಾರ್ಥ ನಮ್ಮ ಶಾಸ್ತ್ರ ಹೇಗೆ ಗೊತ್ತಾ? ಹಾಲಿನ ಪಾತ್ರೆ ಇರುತ್ತೆ ಅಂತ ತಿಳ್ಕೊಂಬೋಣ. ಎಲ್ಲೋ ಕೂತಿರ್ತಾರೆ, ಹಾಗೇನೆ ಯಾರೋ ಕರೀತಾರೆ, ಹೋಗ್ಬಿಡ್ತಾರೆ, ಲೋಟ ಹಾಗೆ ಇರುತ್ತೆ, ವಾಪಸ್ ಬರ್ತಾರೆ. ನಮ್ಮ ಜನ ಪದ್ಧತಿ ಏನು ಗೊತ್ತಾ? ಮತ್ತೆ ಉಪಯೋಗಿಸೋದಿಲ್ಲ ಅದನ್ನು. ನಾನು ಹೋದ ಕಾಲಕ್ಕೆ ಏನು ಬಿತ್ತು ಅಂತ ಯಾರಿಗೆ ಗೊತ್ತು? ನಾನು ಹೋಗಿದ್ದ ಕಾಲಕ್ಕೆ ಏನಾದ್ರು ಬಿದ್ದಿರಬಹುದಲ್ಲ. ಇಷ್ಟು ಎಚ್ಚರಿಕೆಯಿಂದ ಬದುಕಿ ನೋಡೋದಕ್ಕೆ ಏನಿಸುತ್ತೆ? ದಡ್ಡತನ ಅನಿಸುತ್ತೆ. ಕೆಡ್ತನ ಅಲ್ಲ, ಶಕ್ತಿ ಯಾಕಾಗಿದ್ರೆ ಬರ್ದು ಯೋಚನೆ ಮಾಡಿ. ಅದು ನೀವು ಹಾಲು ಚೆಲ್ಲಿದ್ರೆ ಒಂದು ಲೋಟ ಹಾಲು ಹೋಯ್ತಷ್ಟೇ, ಅಸ್ಮಾತ್ ಕುಡಿದಿದ್ರೆ ನಿಮ್ಮ ಜೀವನನೇ ಹೋಗ್ತಿತ್ತಲ್ಲ. ಯೋಚನೆ ಮಾಡಿ, ಏನು ಬಿದ್ದಿದೆ ಅಂತ ಯಾರು ಹೇಳ್ತೀರಿ? ಯಾರು ಏನು ಹಾಕಿದ್ದಾರೆ ಯಾರಿಗೆ ಗೊತ್ತು? ಅದಕ್ಕೆ ಇದು ಶಾಸ್ತ್ರ ಇದು. ಅಂದರೆ ನಮ್ಮ ಕಣ್ಣಿಗೆ ಕಾಣದೆ ಹೋದಾಗ ನಾ ಆದಷ್ಟು ಹುಷಾರಾಗಿರೋದು. ಇಲ್ಲ ಮುಚ್ಚಿಟ್ಟು ಹೋಗಿ, ಮುಚ್ಚಿಟ್ಟು ಹೋಗಿ. ಇವತ್ತು ಬಲೆ ಅಡಿಗೆ ಮಾಡ್ತಾರೆ ಮುಚ್ಚಿಡ್ಲಕ್ಕೆ, ಪಾಪ ಮುಚ್ಚಿಡೋ ಪದ್ಧತಿ ಕೂಡ ಇರೋದಿಲ್ಲ. ಅಲ್ಲಿದ್ದರೆ ಫ್ರಿಜ್ ಒಳಗಿರ್ತಾರೆ, ಆ ರೀತಿ ಮುಚ್ಚುತ್ತಾರೆ ಹೊರತು ಅಲ್ಲಿ ಮುಚ್ಚೋ ಪದ್ಧತಿನೇ ಇಲ್ಲ. ಕೈ ತೊಳೆ ಮುಟ್ಟುವ ಪದ್ಧತಿ ಇಲ್ಲ, ಮುಚ್ಚಿಡೋ ಪದ್ಧತಿ ಇಲ್ಲ. ನಮ್ಮ ಜನ ಅಷ್ಟು ಸೂಕ್ಷ್ಮ ನೋಡಿದ್ರೆ ಗೊತ್ತಾ, ಇನ್ನೊಬ್ಬರು ಬಟ್ಟೆ ಮುಟ್ಟಿದ್ರಲ್ಲ, ಒಂದು ದಾರ ದಾರ ಮುಟ್ಟಿದ್ರೆ ಸಾಕು, ಮತ್ತೆ ಪೂರ್ತಿ ಸ್ನಾನ ಮಾಡಿಕೊಂಡು ಮತ್ತೆ ಬೇರೆ ಮನೆ ಇಟ್ಕೊಂಡು ಹೋಗ್ತಾ ಇತ್ತು. ಇವತ್ತು ಬೆಂಗಳೂರಂತವ್ರ ಮಾಡೋ ದೊಡ್ಡದಲ್ಲ, ಹಳ್ಳಿಗಳೊಳಗೆ ಊರಿಂದ ಕಿಲೋಮೀಟರ್ ಗಟ್ಟಲೆ ದೂರ ಬಾವಿಗಳು, ಕಿಲೋಮೀಟರ್ ಗಟ್ಟಲೆ ದೂರ. ಅಷ್ಟು ದೂರ ಮತ್ತೆ ಎಲ್ಲರೂ ಮತ್ತೆ ತುಂಬುತ್ತಾ ಇದ್ರು. ಮತ್ತೆ ಒಂದು ಸತ್ಯ ಏನಾದರೂ ದಾರ ಮುಟ್ಟಿದ ಒಂದು ಸಂಶಯ ಬಂದರೆ ಅದಿಷ್ಟು ಮತ್ತೆ ಬದಲಾಯಿಸ್ತಿದ್ರು. ಎಷ್ಟು ದೀಕ್ಷೆ ಇರಬೇಕು ಯೋಚನೆ ಮಾಡಿ. ಆ ದೀಕ್ಷೆಯ ಫಲ ಏನು ಗೊತ್ತಾಗ, ಡಾಕ್ಟರ್ ಇಲ್ಲ ಹಳ್ಳಿಯಲ್ಲಿ, ಇಲ್ಲ ಎಂಟತ್ತು ಹೆರಿಗೆ ಮನೆಯಲ್ಲಾದರೆ ಎಲ್ಲರೂ ಸುಖವಾಗಿ ಬದುಕ್ತಾ ಇದ್ರು ಆಗಿನ ಕಾಲಕ್ಕೆ. ಈ ರೀತಿ ನೋಡ್ಕೊಂಡಿದ್ದರಿಂದ ಮನೆಯ ಕಲುಷಿತ ವಾತಾವರಣ ಇರ್ತಿದ್ದಿಲ್ಲ, ಅಷ್ಟು ಚೆನ್ನಾಗಿ ಬದುಕ್ತಿದ್ರು. ಇವತ್ತು ಆಸ್ಪತ್ರೆಯಲ್ಲಿ ಅಷ್ಟು ನೋಡಿಕೊಂಡು ಸತ್ತೋಗಿರ್ತಾನೆ ಎಷ್ಟೋ ಸಲ. ಯಾತಕ್ಕೆ? ಕ್ಲೀನ್ನೆಸ್ ಇರೋದ ಪ್ರಸಂಗ ಇರೋದಿಲ್ಲ. ನಮ್ಮ ಅಧ್ಯಾತ್ಮದ ಕ್ಲೀನ್ನೆಸ್ ವಿಜ್ಞಾನದ ಮೈ ಮಡಿಯನ್ನು ಮೀರಿಸಿ ಬೆಳೆದು ಬಂದಿತ್ತು. ವಿಜ್ಞಾನದ ಮಡಿಯನ್ನು ಮೀರಿಸಿ ಬಂದಂಥ ಒಂದು ವೈಶಿಷ್ಟ್ಯ. ನಮ್ಮ ಜನ ಅರ್ಥ ಅಪಾರ್ಥ ಮಾಡಿಕೊಂಡು ಹಾರಾಟ ಶುರು ಮಾಡಿರೋದೆಲ್ಲ ಬೇರೆ, ಅದರ ಕಾನ್ಸೆಪ್ಟ್ ಇದೆಯಲ್ಲ ಅದು ಒಳ್ಳೇದು, ಅದನ್ನು ಹೇಳ್ತಿರೋದು. ಮಡಿ ಮಾಡೋದ್ರೆ ಚೆನ್ನಾಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅನೇಕರು ಅತಿರೇಕ ಮಾಡಿರಬಹುದು, ಅನೇಕರು ಓವರ್ ಮಾಡಿರಬಹುದು, ಅದನ್ನು ಅದು ತಪ್ಪೇ ಅಂತೇಳಿ ಕಾನ್ಸೆಪ್ಟ್ ಅಂತ ತಪ್ಪು ಅಂತ ಹೇಳಬಾರದು. ಅದು ಮಡಿ ಕಾನ್ಸೆಪ್ಟ್ ಭಾರಿ ಒಳ್ಳೆಯ ಕಾನ್ಸೆಪ್ಟ್ ಅದು. ಅದು ಇಟ್ಕೊಳ್ಳೋದ್ರಿಂದ ಜಗತ್ತಿನಲ್ಲಿ ಅವರಿಗೆ ಕೆಟ್ಟದ್ದು ಇವ್ರಿಗೆ ಕೆಟ್ಟದ್ದು ತಿಳ್ಕೊಬೇಡಿ, ಇಡೀ ಸಮಾಜಕ್ಕೆ ಒಳ್ಳೆಯದದು. ಒಂದು ಮಡಿ ಅಂದರೆ ಸ್ವಚ್ಛತೆ ಅಂತ ಅರ್ಥ. ಮಡಿಯ ಮೂಲಭೂತವಾದ ಅರ್ಥ ಏನೋ ಸ್ವಚ್ಛತೆ, ದೈಹಿಕವಾದ ಸ್ವಚ್ಛತೆ, ಮಾನಸಿಕವಾದ ಸ್ವಚ್ಛತೆ ಮತ್ತು ಸ್ವರೂಪದ ಸ್ವಚ್ಛತೆ. ಈ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟಿದ್ದೇ ಮಡಿಯ ಶುದ್ಧವಾದ ಕಲ್ಪನೆ. ಮುಂದೆ ಅದು ಹಾರಾಟವಾಯಿತು, ಜನಗಳನ್ನು ದೂರ ಮಾಡೋದಾಯಿತು, ಇಲ್ಲದ ಒಂದು ಪ್ರತಿಷ್ಠೆ ಕಾರಣವಾಯಿತು. ಅದೆಲ್ಲ ನಮ್ಮ ದೋಷಗಳು, ಮಡಿಯ ತಪ್ಪಲ್ಲ, ನಮ್ಮ ಆಚರಣೆಯ ರೀತಿಯ ತಪ್ಪದು. ಇದಕ್ಕೋಸ್ಕರನೇ ಕುತರ್ಕಕ್ಕೆ ಒಳಗಾಗದೆ ನಾಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಇದು ಆ ಮಾತು ಬಂತು. ಮತ್ತೆ ಸುಧಾಮನ ಕಥೆ ಅಂತ ನಾವು ಕೇಳಿದ್ದೇವೆ. ಎಷ್ಟು ಬಡವ ಪಾಪ, ಉಳ್ಳಕ್ಕೆ ಬಟ್ಟೆ ಇಲ್ಲ, ಉಳ್ಳಕ್ಕೆ ತೊಳ್ಳಕ್ಕೆ ಬಟ್ಟೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ. ಆದರೆ ಒಂದು ದಿವಸ ಪಾಠ ಪ್ರವಚನ ಬಿಟ್ಟಿಲ್ಲ ಪುಣ್ಯಾತ್ಮ. ನೋಡಿದ್ರೆ ಏನು ಸಾಧಿಸಿದ ಬ್ರಾಹ್ಮಣ, ಏನು ಬಂತಿವಿನ ಸುಮ್ಮನೆ ಓದಿದ್ದು 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 ಏನು ಬಂತಿವಿನಿಗೆ? ಅದಕ್ಕೆ ದೃಷ್ಟಾಂತವಾಗಿ ಮುಂದೆ ಕಥೆ ಕೇಳ್ತಾ ಕೃಷ್ಣನ ಹತ್ರ ಹೋಗ್ತಾನೆ, ಒಂದು ಹಿಡಿ ಅವಲಕ್ಕೆ ಒಯ್ತಾನೆ. ಮುಂದಿನದು ಜಗತ್ತೇ ಕಂಡ ಇತಿಹಾಸ. ಅವನಂತ ಶ್ರೀಮಂತನೇ ಇಲ್ಲ, ಅಮ್ಮ ಮಠಕ್ಕೆ ಬಂದ್ಬಿಡ್ತಾನೆ. ಎಷ್ಟು ಸಡನ್ ಚೇಂಜ್ ಯೋಚನೆ ಮಾಡಿ. ಅಂದರೆ ಭಗವಂತನೇ ಮಾಡಿದ ಭಕ್ತಿಗೆ ಎಂಥ ಫಲ ಸಿಕ್ಕಿದೆ ಅಂದ. ಅದಕ್ಕೆ ಹೇಳಿದ್ದು ಸತ್ಕರ್ಮಗಳಿಗೆ ದುಷ್ಟಫಲ ಆಗೋದೇ ಇಲ್ಲ. ದುರ್ಯೋಧನ ಪಾಂಡವರ ಸೊತ್ತನ್ನೆಲ್ಲ ಕಿತ್ಕೊಂಡ, ಕೊನೆಗೆ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟ, ಮೋಸ ಮಾಡಿದನಲ್ಲ, ಯಾವುದು ದಕ್ಕಲೇ ಇಲ್ಲ ಅವರು. ಸುಧಾಮ ಅತ್ಯಂತ ಬಡವ, ದೊಡ್ಡ ಶ್ರೀಮಂತನಾಗಿಬಿಟ್ಟ ಅಂತ ಮೆರೀತಾ ಇದ್ದ ದುರ್ಯೋಧನ ವಂಶ ನಿರ್ವಂಶವಾಗಿ ಸತ್ತ. ಅಧರ್ಮದ ಫಲ ಅವನು ಕಂಡ, ಧರ್ಮದ ಫಲವನ್ನು ಇವನು ಕಂಡ. ಭಗವದ್ಗೀತೆಯ ತತ್ವಗಳು ನಮ್ಮನ್ನು ಯಾವ ಕಾಲಕ್ಕೂ ಸಹ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತಿಗೆ ಹತ್ತಿರ ಹೋಯ್ತಕ್ಕಂಥ ಮಾತುಗಳು. ಅದಕ್ಕೆ ಅರ್ಜುನ ಯೋಚನೆ ಮಾಡಬೇಡ, ದುರ್ಯೋಧನಾದಿಗಳು ಸತ್ರು ಕೂಡ ಅವರು ನರಕನೇ ಖಚಿತ, ನೀವೆಲ್ಲ ಸತ್ರು ಕೂಡ ಸ್ವರ್ಗನೇ ಖಚಿತ. ಆದ್ದರಿಂದ ಎಂದೂ ಇವರು ಕೊಂದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡಬೇಡ, ಪಾಪ ಬರುತ್ತೆ ಅಂತ ಯೋಚನೆ ಮಾಡಬೇಡ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶ ಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇದು ಹೊಸ ರೀತಿಯಾದ ಶ್ಲೋಕ ಇದು. ಕೃಷ್ಣ ಆಕಾಶ ನಿತ್ಯ, ನೀನು ನಿತ್ಯ ಅಂತ ಹೇಳಿದಿ, ಬ್ರಹ್ಮನನ್ನ ಭಗವಂತನನ್ನ ನಿತ್ಯ ಅಂದೆ, ಜೀವನನ್ನ ನಿತ್ಯ ಅಂದೆ, ಪ್ರಕೃತಿಯನ್ನ ನಿತ್ಯ ಅಂದೆ, ನಿತ್ಯ ಪದಾರ್ಥಗಳು ಇಷ್ಟೇ ಉಂಟೋ ಇನ್ನೂ ಉಂಟೋ ಅಂತ ಕೇಳಿದರೆ ಭಗವಂತ ಒಂದು ನಿಯಮ ಹೇಳಿಬಿಡ್ತಾರೆ. ಅರ್ಜುನ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ, ಏನ ಇದಂ ಸರ್ವಂ ತತಂ ತತ್ ಅವಿನಾಶಿ ವಿಧಿ. ಈ ಇಡೀ ಜಗತ್ತನ್ನ ಯಾವುದು ವ್ಯಾಪಿಸಿದೆಯಲ್ಲ ಅದನ್ನು ನಿತ್ಯ ಅಂತ ತಿಳ್ಕೊಂಡು ಬಿಡು ಅಂತ ಹೇಳ್ತಾರೆ. ಯಾವುದು ಆಲ್ ಪರವೇಜಿವ್ ಆಗಿರಬೇಕೋ ಅದು ನಿತ್ಯ ಆಗಿರಲೇಬೇಕು ಅಂತ ಭಗವಂತ ಹೇಳ್ತಾರೆ. ಯಾವುದು ವ್ಯಾಪ್ತವೋ ಅದು ನಿತ್ಯ. ಜೀವ ವ್ಯಾಪ್ತನಲ್ಲ ಅಣು, ಆದರೂ ನಿತ್ಯ. ಭಗವಂತ ವ್ಯಾಪ್ತ, ಅವನು ನಿತ್ಯ. ಕಾಲ ವ್ಯಾಪ್ತ, ಅದು ನಿತ್ಯ. ಆಕಾಶ ವ್ಯಾಪ್ತ, ಅದು ನಿತ್ಯ. ಈ ಜನರಲ್ ರೂಲ್ ಇದು ಒಂದು, ಯಾವುದು ವ್ಯಾಪ್ತವೋ ಅದು ನಿತ್ಯ. ಈ ನಿಯಮ ಅರ್ಥ ಮಾಡಿಕೊಂಡ ಮೇಲೆ ಆಕಾಶ ವ್ಯಾಪ್ತ ಅದು ನಿತ್ಯ, ಭಗವಂತ ವ್ಯಾಪ್ತ ಆಕಾಶದೊಳಗೂ ವ್ಯಾಪ್ತ, ಅವನು ಬರೀ ನಿತ್ಯನಲ್ಲ ನಿತ್ಯರೊಳಗೆ ನಿತ್ಯ ಅಂತ ಅರ್ಥ. ನಿತ್ಯರೊಳಗೂ ನಿತ್ಯ, ಕಿಂಗಮಾಂಗ್ ಕಿಂಗ್ ಸಂತೇವಲ್ಲ ಹಾಕಿ. ರಾಜರ ರಾಜ ಅಂತ ಹೇಳೋ ಹಾಗೆ, ದೇವರ ದೇವ ಅಂತ ಹೇಳೋ ಹಾಗೆ, ನಿತ್ಯದಲ್ಲಿ ನಿತ್ಯ ಭಗವಂತ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಕೊಂಡಾಡುತ್ತಾರೆ. ಅವಿನಾಶಿ, ಯಾವುದಕ್ಕೆ ವಿನಾಶ ಇಲ್ಲವೋ ಅದು ಅವಿನಾಶಿ. ಏನ ಸರ್ವಮಿದಂ ತತಂ, ಯಾವುದರಿಂದ ಎಲ್ಲವೂ ವ್ಯಾಪಿಸಲ್ಪಟ್ಟಿದೆಯೋ ಅದೆಲ್ಲ ನಿತ್ಯ. ಸರಿ, ಅದು ನಿತ್ಯ ಆಗಿರಬಹುದು, ಯಾರು ಹೊರಗಡೆ ಹಾಕಿಬಿಟ್ರೆ? ಭಗವಂತ ಹೇಳ್ತಾನೆ, ವಿನಾಶ ಅವ್ಯಯಶ್ಯಾಸ್ಯ ನ ಕಶ್ಚಿತ್ ಕರ್ತು ಅರ್ಹತಿ. ಅವ್ಯಯವಾಗಿರ್ತಕ್ಕಂಥ ವಸ್ತುವಿಗೆ ವಿನಾಶವನ್ನು ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವ್ಯಯವಾದಂಥ ವಸ್ತುವಿಗೆ ವಿನಾಶವನ್ನು ಉಂಟು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೃಷ್ಣ ಭಗವಂತ, ಅವನು ವ್ಯಾಪ್ತ. ದುರ್ಯೋಧನ ಏನು ಮಾಡದ? ಕೊಲ್ಲೋ ಪ್ರಯತ್ನ ಪಟ್ಟ. ಏನಾಯಿತು? ಕಂಸ ಕೊಲ್ಲೋ ಪ್ರಯತ್ನ ಪಟ್ಟ. ಏನಾಯಿತು? ರಾವಣ ರಾಮನ ಕೊಲ್ಲೋ ಪ್ರಯತ್ನ ಪಟ್ಟ. ಏನಾಯಿತು? ಅದಕ್ಕೆ ಭಗವಂತ ಹೇಳ್ತಾನೆ, ವ್ಯಾಪ್ತನಾದ ವಸ್ತುವನ್ನು ನಾಶ ಮಾಡಲಿಕ್ಕೆ ಹೋದರೆ ಎಂದೂ ನಾಶವಾಗುವ ಪ್ರಸಂಗ ಬರೋದಿಲ್ಲ. ನಾಶ ಮಾಡಲಿಕ್ಕೆ ಹೋದವನು ನಾಶವಾಗಬೇಕೇ ಹೊರತು ವಸ್ತು ಮಾತ್ರ ನಾಶವಾಗೋದೇ ಇಲ್ಲ. ನಿಮ್ಮೆದುರಿಗೆ ಆಕಾಶ ಇದೆ, ಆಕಾಶ ನಾಶ ಮಾಡಲಿಕ್ಕೆ ಟ್ರೈ ಮಾಡಿ ನೋಡಂತೆ, ಆಗತ್ತಾ? ಬುಲೆಟ್ ಇಟ್ಟು ಹೊಡೀರಿ, ಖಡ್ಗ ಕತ್ತರಿಸ್ರಿ, ಗಾಳಿ ಹಾಕಿರಿ, ಬಾಂಬ್ ಹಾಕಿ, ಎಲ್ಲ ನಾಶ. ಆಕಾಶ ಹಾಗೆ ಇರುತ್ತೆ, ನೋ ಚೇಂಜ್. ಅದಕ್ಕೆ ಇವತ್ತು ಆಕಾಶವನ್ನು ನಾಶ ಮಾಡೋ ಯೋಚನೆ ತಲೆಯಲ್ಲಿ ಹಾಕ್ಕೊಂಡ ಅಂದ್ರೆ ಅವನಷ್ಟು ಮೂರ್ಖ ಮತ್ತೊಬ್ಬನಿಲ್ಲ. ಆಕಾಶದೊಳಗೂ ವ್ಯಾಪ್ತರಾದ ಭಗವಂತನ ಬಗ್ಗೆ ಯೋಚನೆ ಮಾಡಿದ್ರಂತೂ ವಿಚಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ವ್ಯಾಪ್ತವಾದದ್ದು ನಿತ್ಯ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಮಗೆ ದೇವರ ಬಗ್ಗೆ ಹೊಸ ಚಿತ್ರ ಕೊಡ್ತಕ್ಕಂಥ ಮಾತು, ತುಂಬಾ ಜನಕ್ಕೆ ದೇವರಿದ್ದಾನೆ ಅಂತಾನೆ ಗೊತ್ತಿಲ್ಲ. ಮೊದಲು ದೇವರಿದ್ದಾನೆ ಅಂತಾನೆ ಗೊತ್ತಿಲ್ಲ. ಇದ್ದಾನೆ ಅಂತ ಗೊತ್ತಿದ್ದವರಿಗೂ ಕೂಡ ಕ್ಷೇತ್ರಗಳಲ್ಲಿ ಇದ್ದಾನೆ, ಗುಡಿಗಳಲ್ಲಿ ಇದ್ದಾನೆ, ಗರ್ಭಗುಡಿಯಲ್ಲಿ ಇದ್ದಾನೆ, ಬಾಗಲ ತೆಗೆದ ಕಾಣಿಸ್ತಾನೆ. ಇದರಂತೆ ಪೂಜಾರಿ ಕೈಬಿಟ್ಟ ಅಂದ್ರೆ ದೇವರ ಕಥೆ ಮುಗಿದೋಯ್ತು. ಈ ರೀತಿ ತಿಳ್ಕೊಂಡವರೇ ಜಾಸ್ತಿ. ದೇವರನ್ನ ಅತ್ಯಂತ ಸೀಮಿತವಾದ ವ್ಯಕ್ತಿಯನ್ನಾಗಿ ತಿಳ್ಕೊಂಡ ಜನಗಳೇ ಜಾಸ್ತಿ. ಭಗವದ್ಗೀತೆ ಹೇಳುತ್ತೆ, ದೇವರು ವ್ಯಾಪ್ತ. ಅಲ್ಲಿದ್ದಾನ? ಇದ್ದಾನೆ. ಇಲ್ಲಿದ್ದಾನ? ಇದ್ದಾನೆ. ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ನಿಮ್ಮೊಳಗಿದ್ದಾನ? ಇದ್ದಾನೆ. ನಮ್ಮೊಳಗಿದ್ದಾನೆ? ಇದ್ದಾನೆ. ಈಗಲೂ ಇದ್ದಾನೆ, ಯಾವಾಗಲೂ ಇದ್ದಾನೆ, ಪ್ರತಿ ಕ್ಷಣದಲ್ಲೂ ಇದ್ದಾನೆ. ದೇವರ ಬಗ್ಗೆ ಇಲ್ಲ ಅಂತ ಹೇಳಾಗಿಲ್ಲ, ಇದ್ದಾನೆ 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 ಇದ್ದಾನೆ. ಎಲ್ಲಿ ಕೇಳಿದ್ರು ಉತ್ತರ ಇದ್ದಾನೆ ಇದೆ, ಇದ್ದಾನೆ ಇದೆ. ಇದು ದೇವರ ಕಲ್ಪನೆ. ಅಂದ್ರೆ ದೇವರ ಕಲ್ಪನೆ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗಿಬಿಟ್ರೆ, ದೇವರಿಲ್ಲದ ದೇವರು ಎಲ್ಲೂ ಇಲ್ಲ ಅಂತ ಇವರು ಹೇಳಿದರೆ, ದೇವರಿಲ್ಲದ ಜಾಗನೇ ಎಲ್ಲೂ ಇಲ್ಲ ಅಂತ ಶಾಸ್ತ್ರ ಹೇಳ. ದೇವರಿಲ್ಲದ ಜಾಗನೇ ಎಲ್ಲೂ ಇಲ್ಲ, ಅದು ಇತ್ತು ಅಂದ್ರೆ ಜಗತ್ತೇ ಇಲ್ಲ ಅಂತ ಅರ್ಥ. ಒಂದು ಉದಾಹರಣೆಗೆ, ದೇವರಿದ್ರೆ ತೋರಿಸಿ ಅಂತ ನಮ್ಮ ಜನ ಬಿಡ್ತಾರ? ದೇವರಿದ್ರೆ ತೋರಿಸಿ ಬಿಡಿ. ನಮ್ಮ ಪ್ರಶ್ನೆ ಇಷ್ಟೇ, ಆಮ್ಲಜನಕ ತೋರಿಸಿ, ಇಲ್ಲಿದೆಯೋ ಇಲ್ಲೋ ತೋರಿಸಿ. ಹಾಗಿದ್ರೆ ತೋರಿಸ್ಬೇಕಾದ್ರೆ ಏನು ಕಷ್ಟಪಡ್ಬೇಕಾಗಿಲ್ಲ, ನೀವು ತಂದು ಏನೋ ಮಾಡಬೇಕಾಗಿಲ್ಲ. ಸರಳವಾದ ಉತ್ತರ ಏನು ಗೊತ್ತೇನು? ಆಮ್ಲಜನಕ್ಕೆ ಇಲ್ಲದೆ ಹೋಗಿದ್ರೆ ಯಾರೇ ಇರ್ತಾನೆ ಇರಲಿಲ್ಲ, ಉಸಿರಾಟ ನಿಂತು ಹೋಗ್ಬಿಡ್ತಿತ್ತು. ಈಗಾಗಲೇ ನಾವಿಲ್ಲಿ ಕೂತಿದ್ದೇವೆ, ಬದುಕಿದ್ದೇವೆ ಅಂದ್ರೆ ಆಮ್ಲಜನಕ ಇದೆ ಅಂತ ಅರ್ಥ. ಇವತ್ತು ನಾವು ಕೂತಿರೋದಕ್ಕೆ ಆಮ್ಲಜನಕ ಇದೆ, ನಾವು ಬದುಕಿರೋದಕ್ಕೆ ಜಗಜ್ಜನಕನಾದ ಭಗವಂತ ಇದ್ದೇ ಇದ್ದಾನೆ. ಆಮ್ಲಜನಕದಿಂದ ದೇಹ ಬದುಕಿದರೆ ಜಗಜ್ಜನಕನಾದ ಭಗವಂತನಿಂದ ವಿಶ್ವ ಬದುಕಿದೆ ಎಂದ ಮೇಲೆ ಆಮ್ಲಜನಕ ನೋಡಿಲ್ಲ ನಾವೀಗ, ಇದೆ ಅಂತ ಗ್ಯಾರಂಟಿ ಇದೆ ತಾನೆ ನಮಗೀಗ? ದೇವರನ್ನು ಒಪ್ಪಬೇಕಾದ್ರೆ ನೋಡ್ಬೇಕಾಗಿಲ್ಲ. ಜಗತ್ತಿದೆ ಅಂದ್ರೆ ಜಗನ್ನಾಥ ಇದ್ದೇ ಇದ್ದಾನೆ ಅಂತ ಅರ್ಥ. ಜಗತ್ತಿದೆ ಎಂದ ಮೇಲೆ ಜಗನ್ನಾಥ ಇದ್ದೇ ಇದ್ದಾನೆ. ಬಹಳ ಸರಳವಾದ ಉತ್ತರ. ನಮ್ಮ ಜನ ಇವತ್ತು ನಾಸ್ತಿಕ್ಯದ ಕಡೆಗೆ ಬಲುಬೇಗ ಎಳೆದು ಬಿಡ್ತಾರೆ. ಆದ್ರೆ ಭಗವದ್ಗೀತೆ ಅದಕ್ಕಿಂತ ಸುಲಭವಾಗಿ ಆಸ್ತಿಕತೆ ಕಡೆ ನಮ್ಮ ನಡೀತಾ ಇದೆ. ನಾವು ಓದಿಲ್ಲ ಆದ್ರಿಂದ ಆಸ್ತಿಕ ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ. ನಮ್ಮನೆ ಕುತರ್ಕಂಡು ಮಾಡ್ತಾರೆ, ನಂಬೇಕಾರೆ ಕಾಣಲೇಬೇಕು ಅಂತ ಹೇಳ್ತಾನೆ. ಸೀಯಿಂಗ್ ಇಸ್ ಬಿಲೀವಿಂಗ್. ಆಮ್ಲಜನಕ ನೋಡ್ತೀಯ ಹಾಗಿದ್ರೆ ನೀನೀಗ ಉಸಿರಾಡ್ಬೇಕಾದ್ರೆ ಸ್ವಲ್ಪ ಇರು. ಆಮ್ಲಜನಕ ಇದೆಯಾ? ಗ್ಯಾರಂಟಿ ಇದೆಯಾ? ಹೇಳ್ಕೊಳ್ಳ ನಾನೀಗ ಉಸಿರಾಡ್ತಾರೆ ಯಾರು? ಇನ್ ಉಸಿರಾಡಿ ನೋಡಿದ್ರೆ ಯಾರು ಕೂಡ ನೀವೀಗ ಜಾರ್ ತೆಗಿಲ್ಲ ಈಗ ಅವ ಇದೆ ತಾನೆ ಮೂಗಿಡ್ಲ ಇದಕ್ಕೀಗ ಹೇಳ್ಕೊಂಬಿಡ್ಲಾ? ಈ ರೀತಿ ಉಸಿರಾಡಿದ ಬಹುಶಃ ಅತ್ತತ್ತಿಗೆ ಸತ್ತೋಗಿರ್ತಾರೆ ಮನುಷ್ಯ. ಈ ರೀತಿ ಯಾರು ಉಸಿರಾಡ್ತಾರ? ಈಗ ಮಲಗಿದ ಕಾಲಕ್ಕೆ ಎಚ್ಚರನೇ ಇಲ್ಲ, ಉಸಿರಾಗಾಡ್ತದೆ ನೋಡಿ. ಈಗ ಎಚ್ಚರ ಎಲ್ಲ ಉಸಿರಾಟ ನಡೆದಿದೆ. ಮಾತಾಡ್ತಾನೆ ಉಸಿರಾಡ್ತಾನೆ, ಓಡಾಡ್ತಾನೆ ಉಸಿರಾಡ್ತಾನೆ, ಆಟ ಆಡ್ತಾನೆ ಉಸಿರಾಡ್ತಾನೆ, ಊಟ ಮಾಡ್ತಾನೆ ಉಸಿರಾಡ್ತಾನೆ. ಮತ್ತೆ ಎಷ್ಟು ಆಶ್ಚರ್ಯ ಇದು! ಇದು ಯೋಚನೆ ಮಾಡ್ತಿದ್ದೇವೆ ನಾವು, ಯೋಚನೆ ಮಾಡ್ತಾನೆ ಇಲ್ಲ. ಮತ್ತೆ ಆಮ್ಲಜನಕ ಇದೆಯೋ ಇಲ್ವೋ? ಗ್ಯಾರಂಟಿ ಇದೆ. ನೀವು ಬದುಕಿರೋದೇ ಸಾಕ್ಷಿ. ಅದಕ್ಕೆ ದೇವರಿರೋದ್ರ ಬಗ್ಗೆ ಇದಕ್ಕಿಂತ ಗ್ಯಾರಂಟಿಯಾಗಿ ಮಾತಾಡ್ತಾರಲ್ಲ, ಅದನ್ನೇ ಶಾಸ್ತ್ರ ಅಂತ ಕರೆದಿ. ಇದಕ್ಕಿಂತ ಖಚಿತವಾಗಿ ದೇವರ ಬಗ್ಗೆ ನಾವು ಮಾತಾಡಬಹುದು. ಅದನ್ನೇ ತೇನ ವಿನಾ ತೃಣಮಪಿ ಜ್ಞಾತಿಯಾಗುತ್ತೆ. ದೇಹ ಬದುಕಲಿಕ್ಕೆ ಆಮ್ಲಜನಕ ಬೇಕು, ಇರಲಿಕ್ಕೆ ಆಮ್ಲಜನಕ ಬೇಡ. ಬದುಕಲಿಕ್ಕೆ ಆಮ್ಲಜನಕ ಬೇಕಷ್ಟೇ, ದೇವ್ರ ಬಗ್ಗೆ ಹಾಗಲ್ಲ. ಇರ್ಲಿಕ್ಕೆ, ಬದುಕಲಿಕ್ಕೆ, ಓಡಾಡ್ಲಿಕ್ಕೆ ಎಲ್ಲದಕ್ಕೂ ದೇವ್ರು ಬೇಕು. ಮತ್ತೆ ಈ ಮಧ್ಯೆ ಪ್ರತಿಯೊಂದಕ್ಕೂ ಭಗವಂತ ಬೇಕು ಅಂತ ಗೊತ್ತಾದರೆ ಯಾವ ಆಮ್ಲಜನಕವೂ ಕೂಡ ಜಗಜ್ಜನಕನಾದ ಭಗವಂತನ ಮುಂದೆ ಏನೂ ಅಲ್ಲ ಅಂತ ತಿಳ್ಕೊಂಡ್ರೆ ಸರಿ. ಮತ್ತೆ ಆಮ್ಲಜನಕ ಫಂಕ್ಷನ್ ಮಾಡೋಕ್ಕೂ ಭಗವಂತ ಬೇಕು. ಮತ್ತೆ ಯಾವ ಅನಿಲ ಫಂಕ್ಷನ್ ಮಾಡೋಕ್ಕೂ ಭಗವಂತ ಬೇಕು. ನೀರು ಕುಡಿತೇವೆ, ಅದು ಸುಖ ಆಗುತ್ತೆ, ನೀರಿನಿಂದ ಅಲ್ಲ, ಒಳಗೆ ಭಗವಂತ ಇರೋದು ಸುಖವಾಗುತ್ತೆ ಅಂತ ಹೇಳ್ತಾರೆ. ಊಟ ಮಾಡ್ತೇವೆ ಸುಖ ಆಗುತ್ತೆ, ಊಟದಿಂದ ಅಲ್ಲ, ಒಳಗೆ ಭಗವಂತ ಇದ್ದಾನಲ್ಲ ಅದರಿಂದ ಸುಖ ಆಗತ್ತೆ ಅಂತ ಹೇಳ್ತಾರೆ. ಔಷಧಿ ತಗೋತೇವೆ ವಾಸಿಯಾಗೋದು ಔಷಧಿಯಿಂದ ಅಲ್ಲ, ಒಳಗಿರೋ ಭಗವಂತನ ರೂಪದಿಂದ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರ ಪಾಯಪಾಠ ಮಾಡಿಸ್ಬಿಟ್ಟಿರ್ತಾರೆ, ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ವೈದ್ಯ ಕೊಟ್ಟರೆ ವಾಸಿಯಾಯಿತು ಅಲ್ಲ, ವೈದ್ಯರೊಳಗೆ ಭಗವರೋಗ ವೈದ್ಯ ಭಗವಂತನಿದ್ದಾನಲ್ಲ ಅವನಿಂದ ವಾಸಿಯಾಯಿತು. ಔಷಧಿಯೊಳಗೆ ಭಗವಂತ, ವೈದ್ಯರೊಳಗೆ ಭಗವಂತ, ಇದು ಮುಖ್ಯಕ ಅಂದರೆ ವಿಷ್ಣು ಸಹಸ್ರ ನಾಮ ಹೇಳಿದ್ದೇ ಅದನ್ನು. ವೇದ್ಯೋ ವೈದ್ಯ ಮಹಾಯೋಗಿ ಎಲ್ಲ ಪದ ಅಲ್ಲಿ, ವೈದ್ಯ ಭಗವಂತನೇ, ವೇದ್ಯ ಭಗವಂತನೇ, ಭಿಷಜ್ ಪರಮಾತ್ಮನೇ, ವೈಷಜ್ಯ ಪರಮಾತ್ಮನೇ, ಪ್ರತಿಯೊಂದು ಅಂದರೆ ಅದೇ ಪರಮಾತ್ಮ ಅಂತಲ್ಲ, ಅದರೊಳಗೆ ಭಗವಂತ ಇದ್ದಾನೆ ಅಂತ. ಪ್ರತಿಯೊಂದರ ಒಳಗೆ ಭಗವಂತ ಇದ್ದಾನೆ. ಈ ಚಿಂತನೆ ತಂದುಕೊಡ್ಲಿಕ್ಕೆ ಈ ಶ್ಲೋಕ ಬಹಳ ಅಮೂಲ್ಯವಾದ ಶ್ಲೋಕ. ಇದು ಆಶ್ಚರ್ಯ ಏನು ಗೊತ್ತಾ, ಮೊದಲೇ ಹೇಳಿದ್ದೇನೆ ಅನುವಾದ ಪುಸ್ತಕ ದೇವರ ಬಗ್ಗೆ ಬಂದಿಲ್ಲ, ಅದರೊಳಗೆ ಅದ್ರ ಬಗ್ಗೆ ಏನೇನು ಬರೆದವರಿದ್ದಾರೆ ಜಾಸ್ತಿ. ಮೂಲತಃ ಅದು ದೇವರ ಬಗ್ಗೆ ಹೇಳಿದ ಶ್ಲೋಕ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತಥಂ ವಿನಾಶ ಮವ್ಯಯಶ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಭಗವಂತನಿಗೆ ವಿನಾಶವನ್ನು ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಜೊತೆಗೆ ವ್ಯಾಪ್ತವಾದ ವಸ್ತುವನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಆಗೊಂದು ಪ್ರಶ್ನೆ ಬಂತು. ಮತ್ತೆ ಜಗತ್ತಲ್ಲಿ ನೋಡ್ತಾ ಇದ್ದೇವಲ್ಲ ನಾವೀಗ, ಇವನು ಅವನನ್ನು ಕೊಂದ, ಅವನು ಇವನನ್ನು ಕೊಂದ, ಇವನಿಂದ ಅವನು ಸತ್ತ, ಅವರಿಂದ ಇವನು ಸತ್ತ, ಮಾತಾಡ್ತಾ ಇದ್ದೇವಲ್ಲ ನಾವೀಗ, ಅದಕ್ಕೆ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಬಂತು. ಒಳ್ಳೆ ಪ್ರಶ್ನೆ, ಭಗವಂತ ನೇರ ಉತ್ತರ ಕೊಡ್ತಾನೆ ಅದಕ್ಕೆ. ಯಾರಿಗೂ ಸಾವಿಲ್ಲ ಅಂತ ಹೇಳ್ತೀಯ, ಎಲ್ಲ ಭಗವಂತನೇ ಮಾಡ್ತೀನಿ ಅಂತ ಹೇಳ್ತೀಯ. ನಾವು ತಿಳ್ಕೊಂಡಿರೋದೇನೀಗ, ಒಬ್ಬ ಕಳ್ಳ ಇನ್ನೊಬ್ಬ ಅವನು ಕೊಂದುಬಿಟ್ಟ, ಇವನು ಕೊಂದ ಅವನು ಸತ್ತ. ಇದು ದೇವರಲ್ಲಿ ಬಂದ ನೋಡಿ, ಇದರೊಳಗೆ ಇವನು ಕೊಂದ ಒಂದು ಮಾತಿದೆ, ಅವನು ಸತ್ತ ಇನ್ನೊಂದು ಮಾತಿದೆ. ಅದನ್ನ ದೇವರಲ್ಲಿ ಬಂತು ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಏನಂ ವೇತ್ತಿ ಹಂತಾರಂ ಯಶ್ಚೇನಂ ಮನ್ಯತೆ ಹತಂ ತಾವು ಹೋವು ನ ಬಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇದು ಮುಂದಿನ ಶ್ಲೋಕ. ಇದು ಏನಂ ವೇತ್ತಿ ಹಂತಾರಂ, ಒಬ್ಬನನ್ನ ಮತ್ತೊಬ್ಬನು ಕೊಂದ ಅಂತ ಹೇಳ್ತಾರಲ್ಲ, ಏನವನು ಬಿಯನ್ನು ಕೊಂದ ಅಂತ ಹೇಳ್ತಾರಲ್ಲ, ಏನು ಕೊಂದವನು ಅಂತಾರಲ್ಲ, ಅವನು ತಿಳಿದವನಲ್ಲ ಅಂತ ಭಗವಂತ ಹೇಳಿದ. ಅವನು ತಿಳಿದವನಲ್ಲ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ. ಮತ್ತಿನ್ನೊಬ್ಬರು ಇವನು ಸತ್ತ ಇವನು ಸತ್ತ ಅಂತಾರಲ್ಲ, ಇವನಿಗೂ ತಿಳುವಳಿಕೆ ಇಲ್ಲ. ಇವನು ಕೊಂದ ಅಂತಾರೆ ಹಾಗನ್ನೋನಿಗೆ ತಿಳುವಳಿಕೆ ಇಲ್ಲ, ಇವನು ಸತ್ತ ಅಂತಾರೆ ಅನ್ನೋನಿ ತಿಳುವಳಿಕೆ ಇಲ್ಲ. ಉಭೌತವನ ವಿಜಾನೀತ, ಇಬ್ಬರು ತಿಳಿದವರೇ ಅಲ್ಲ, ಇಬ್ಬರು ತಿಳಿದವರೇ ಅಲ್ಲ. ಯಾತಕ್ಕೆ ನಾಯಂಬಂತೆ ನ ಹನ್ಯತೆ, ಇವನು ಕೊಲ್ಲುವವನು ಅಲ್ಲ, ಅವನು ಸಾಯುವವನು ಅಲ್ಲ. ಆದ್ದರಿಂದ ಕೊಂದ ಅಂದ್ರೆ ಇವನಿಗೆ ಬುದ್ಧಿ ಇಲ್ಲ, ಸತ್ತ ಅಂದ್ರೆ ಆ ಹೇಳಿದವನಿಗೆ ಬುದ್ಧಿ ಇಲ್ಲ. ಅಂತೂ ಇಬ್ಬರು ಬುದ್ಧಿ ಇಲ್ಲದವರೇ ಮಾತಾಡ್ತಾ ಇದ್ದಾರೆ. ಒಳ್ಳೆ ಅಪೂರ್ವವಾದ ಮಾತಿದು. ಒಂದು ಕಣ್ಣಿ ಕಾಣದ ಹಾಗೆ ವಸ್ತುಸ್ಥಿತಿ ಹಾಗಲ್ಲ. ಉದಾಹರಣೆಗೆ ಭೀಮ ದುರ್ಯೋಧನನ್ನು ಕೊಂದ, ಭೀಮ ದುರ್ಯೋಧನನ್ನು ಕೊಂದ, ಈ ಮಾತು ನಾವು ಕೇಳುತ್ತೇವೆ. ಅದು ಉತ್ತರ ಏನು ಕೊಡಬೇಕು ಅದಕ್ಕೆ? ಭೀಮ ದುರ್ಯೋಧನನ್ನು ಕೊಂದ, ಭೀಮನೇ ಕೊಂದ ಅಂತ ಯಾರಾದ್ರೂ ಹೇಳಿದರೆ ಹೇಳಿದವರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ನಮಗೆ ಆಶ್ಚರ್ಯ, ಮಹಾಭಾರತ ಹೇಳಿದ್ರೆ ತಪ್ಪು ಹೇಳ್ತಾರ ಹಾಗಿದ್ರೆ ಎನಿಸಿಬಿಡುತ್ತಾನೆ. ಮಹಾಭಾರತ ತಪ್ಪು ಹೇಳ್ತಾನಾ? ಮುಂದೆ ಉತ್ತರ ಕೊಡ್ತಾರೆ ಅದಕ್ಕೆ. ದುರ್ಯೋಧನ ಸತ್ತ ಸತ್ತ ಅಂತ ಹೇಳ್ತಾರಲ್ಲ, ಇಷ್ಟೊತ್ತು ಭಗವದ್ಗೀತೆ ಹೇಳಿದ್ದೇನು, ಯಾರಿಗೂ ಸಾವಿಲ್ಲ ಅಂತ ಹೇಳಿ ದುರ್ಯೋಧನ ಸತ್ತ ಅಂತ ಹೇಳಿ ಏನರ್ಥ ಅದಕ್ಕೀಗ? ಯಾರಿಗೂ ಸಾವಿಲ್ಲ ಸಾವಿಲ್ಲ ಅಂತ ಹೇಳಿದ ಮೇಲೆ ದುರ್ಯೋಧನ ಸತ್ತ ಅಂತ ಯಾಕೆ ಹೇಳ್ತೀರಿ? ಸತ್ತ ಅಂತ ಹೇಳ್ತಾರಲ್ಲ. ಅದಕ್ಕೆ ಉತ್ತರ, ಭೀಮ ಕೊಂದ ಅಂತ ಹೇಳ್ತಾರಲ್ಲ ಅವನಿಗೂ ತಿಳುವಳಿಕೆ ಇಲ್ಲ, ದುರ್ಯೋಧನ ಸತ್ತ ಅಂತ ಹೇಳ್ತಾರಲ್ಲ ಅವನಿಗೂ ತಿಳುವಳಿಕೆ ಇಲ್ಲ. ಯಾತಕ್ಕೆ? ನಾಯಂ ಹಂತಿ ನ ಹನ್ಯತೆ, ಇವನು ಕೊಲ್ಲುವವನು ಅಲ್ಲ, ಅವನು ಸಾಯುವವನು ಅಲ್ಲ. ಇದು ಗೊತ್ತಿಲ್ಲದೆ ಮಾತಾಡಿದ್ರೆ ತಿಳುವಳಿಕೆ ಇಲ್ಲವೂ ಇಲ್ಲ ಅಂತ ಭಗವಂತ ಹೇಳ್ತಾರೆ. ನಮಗೆ ಸ್ವಲ್ಪ ಇದು ಅರ್ಥ ಆಗೋದು ಕಷ್ಟ. ಇದೇನು ತಿಳ್ಕೊಂಡಿದ್ದಾರೆ ತಲೆ ಕೆಳಗಾಗಿ ಬಿಡ್ತಲ್ಲ. ಈಗ ಇವು ಹುಡುಗಿಗಂತೂ ಭಾರಿ ಅನುಕೂಲ, ಪರೀಕ್ಷೆ ಫೇಲಾಗಿ ಬಂದ್ಬಿಡ್ತಾರಲ್ಲ, ಫೇಲ್ ಆದ್ಯಾ, ನಾನು ಫೇಲ್ ಆದವನಲ್ಲ ಅಂತ ಹೇಳಿಬಿಟ್ಟ ರೆಡಿ ಅಂತೆ. ರೆಫರೆನ್ಸ್ ಗೀತಾ ಶ್ಲೋಕ ಕೊಟ್ಟುಬಿಡೋದ ನೆಕ್ಸ್ಟ್ ಪಾಸ್. ಅವ್ರು ಫೇಲ್ ಆಗೋಕ್ಕೆ ಅವರು ಯಾರು? ಅವನು ಫೇಲ್ ಮಾಡಿಲ್ಲ, ನಾನು ಫೇಲ್ ಆಗಿಲ್ಲ ತಿಳ್ಕೊಂಡಿದ್ದು ಬುದ್ಧಿ ಇಲ್ಲ ಅವರಿಗೆ, ನಿಮ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಡೋದು ನಡಿ. ಏನ್ ಮಾಡ್ಬೇಕು ಇದಕ್ಕೆ? ಇಂತೂ ಈ ಮಟ್ಟಿಗೆ ಗೀತ ಉಪಯೋಗ ಮಾಡಿದ್ದಕ್ಕೇನೆ ಗೀತೆ ಕೆಟ್ಟಕ್ಕೆ ಎಲ್ಲರಿಗೆ ಆಗೋದಿಲ್ಲ. ಈ ರೀತಿ ಗೀತೆ ಉಪಯೋಗ ಮಾಡಿ ಮಾಡಿ ಕೊನೆಗೆ ಈ ಗೀತೆಗೆ ದೊಡ್ಡ ನಮಸ್ಕಾರ ಅಂತ ಬಿಟ್ಟುಬಿಟ್ರೆ ಅಷ್ಟೇ. ಗೀತಾರ್ಥ ಅದಲ್ಲ, ಅಲ್ಲಿರೋ ಅರ್ಥನೇ ಬೇರೆ, ಹೇಳೋ ರೀತಿಗೆ ಅರ್ಥ ಮಾಡ್ಕೋಬೇಕು. ಭಗವಂತ ಹೇಳ್ತಿರೋ ವಿಚಾರಣೆ ಬೇರೆ, ನಮಗೆ ಅರ್ಥವಾಗೋದೇ ಬೇರೆ ಆಗಿಬಿಟ್ಟಿದೆ ಅಷ್ಟೇ. ದೃಷ್ಟಾಂತ ಹೀಗೆ, ಭೀಮ ದುರ್ಯೋಧನನ್ನು ಕೊಂದಿದ್ದು ಹೌದು, ಆದರೆ ತಪ್ಪು ಅಂತ ಯಾಗಂತ ಎಲ್ಲಿ ಅಂತೇವೆ ಅಂತ ಕೇಳಿದರೆ, ಭೀಮ ತನ್ನ ಸ್ವಂತ ಶಕ್ತಿಯಿಂದ ದುರ್ಯೋಧನನ್ನು ಕೊಂದ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ಭೀಮ ತನ್ನ ಸ್ವಂತ ಶಕ್ತಿಯಿಂದ ದುರ್ಯೋಧನ ಕೊಂದ ಅಂತ ತಿಳ್ಕೊಂಡ್ರೆ ಆಡಿ ತಿಳ್ಕೊಂಡವನಿಗೆ ಬುದ್ಧಿ ಇಲ್ಲ. ದುರ್ಯೋಧನ ಸತ್ತ ಸತ್ತ ಅಂತ ಹೇಳ್ತಾರಲ್ಲ, ದುರ್ಯೋಧನ ಸತ್ತ ಅಂದ್ರೆ ಅವನು ವ್ಯಾನಿಷ್ ಆಗಿಬಿಟ್ಟ, ನಾಶವಾಗಿಬಿಟ್ಟ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ಅವರಿಗೆ ಬುದ್ಧಿ ಇಲ್ಲ. ಜೀವ ನಿತ್ಯನಾದ್ದರಿಂದ ಆಡಿತಿ ಸತ್ತಿಲ್ಲ. ದುರ್ಯೋಧನನ ದೇಹ ಹೋಗಿದೆ ಹೊರತು ಅವನ ಜೀವ ಇದ್ದೇ ಇದೆ. ಅವರ ದೇಹ ಹೋಗಬೇಕೇನೆ ಜೀವ ಹೋಗಬೇಕು ತಿಳ್ಕೊಂಡಿರ್ತಾರಲ್ಲ, ಅವರಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ನಮ್ಮಲ್ಲಿ ಯೋಚನೆ ಮಾಡಿಬೇಕಾದ್ರೆ ಯಾರೋ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಏನೋ ಒಂದು ಮುಟ್ಟಿಬಿಡ್ತಾರೆ, ಒಂದು ಚೆನ್ನಾಗಿ ಕಾದಿರುತ್ತೆ, ಐರನ್ ಬಾಲ್ ಇರುತ್ತೆ, ರೆಡ್ ಹಾಟ್ ಐರನ್ ಮುಟ್ಟಿಬಿಡ್ತಾರೆ, ಹಾ ಅಂತ ಕಿರ್ಚಿಕೊಂಡ್ಬಿಡ್ತಾನೆ. ಏನಂತ ಕೇಳ್ತಾನೆ, ಆ ಗುಂಡು ಸುಟ್ಟಿಬಿಡ್ತು ಅಂತ ಹೇಳ್ತಾರೆ. ಆ ಗುಂಡು ಸುಟ್ಟಿಬಿಡ್ತು ಸರ್, ಏನಂತ ಗೊತ್ತಾ, ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಗುಂಡು ಹೇಗೆ ಸುಡುತ್ತೆ? ಸುಳ್ಳಕ್ಕೆ ಸಾಧ್ಯವೇ ಇಲ್ಲ, ಗುಂಡು ಸುಟ್ಟಿಲ್ಲ. ಯಾಕೆ? ಅದು ಕಬ್ಬಿಣದ್ದು, ಸುಡ ಶಕ್ತಿ ಅದಕ್ಕಿಲ್ಲ. ಸುಡ್ತಲ್ಲ ಅಂತ ಕೇಳಿದ್ರೆ ಅದು ಸುಟ್ಟಿಲ್ಲ, ಒಳಗಿರೋ ಬೆಂಕಿ ಸುಟ್ಟಿದೆ ಅಂತ ಹೇಳಿದ್ರು. ಅದೇ ಗುಂಡು ಕಾದು ಆರಿ ಹೋಗಿರುತ್ತೆ, ಸುಡುತ್ತಾ ಅದು ಮುಟ್ಟು ಕೈ ಹಿಡ್ಕೊಂಡು ನೋಡಿದೆ, ಏನಿದೆ ಹೇಗಿದೆ ನೋಡಿದೆ ಅಂತ ಹೇಳ್ತಾನೆ. ಮುಟ್ಟು ಹೊಡ್ಕೊಂಡಿರ್ತಾನೆ, ಕೈ ಹಿಡ್ಕೊಂಡು ಆರಾಮಾಗಿರ್ತಾನೆ. ಹೇಳೋದು ಮಾತ್ರ ಏನಂತ ಹೇಳ್ತಾನೆ, ಗುಂಡು ಸುಟ್ಟಿತು, ಗುಂಡು ಸುಟ್ಟಿತು ಅಂತ ಹೇಳಿದ್ದಾರೆ. ಗುಂಡು ಸುಟ್ಟಿಲ್ಲ, ಗುಂಡಿನೊಳಗಿರ್ತಕ್ಕಂಥ ಬೆಂಕಿ ಸುಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ಭೀಮ ಕೊಂದಿದ್ದಲ್ಲ, ಭೀಮನೊಳಗಿರೋ ಭಗವಂತ ಇದ್ದಾನಲ್ಲ, ಅವನು ಸಂಹಾರ ಮಾಡ್ತಾ ಇದ್ದಾನೆ. ಭೀಮನಿಗೆ ಅನುಸಂಧಾನ ಇದ್ದಿದ್ದಕ್ಕೆ ಭೀಮ ಭೀಮ ಅಂತ ಕರೆದಿತ್ತು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತಾನೆ ದುರ್ಯೋಧನನ್ನು ಕೊಂದಿದ್ದೆ ಹೊರತು ನಾನು ಕೊಲ್ತೇನೆ ಅಂತ ಕೊಂದಿದ್ದಲ್ಲ. ಭಗವಂತ ನನ್ನೊಳಗಿದ್ದು ತಾನೇ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಬೇಕು. ಪ್ರತಿ ಕೆಲಸವನ್ನು ಹಾಗೆ ಮಾಡಬೇಕು, ಆಗ ರೀತಿ ಬೇರೆ ಆಗಿಬಿಡುತ್ತೆ. ನೀನು ಫೇಲ್ ಆಗಿದ್ದು ಹೌದು, ಈ ಫೇಲ್ ಆಗಿದ್ದು ಹೌದು, ಒಪ್ಲೇಬೇಕು ಅದನ್ನ. ಆ ನಾನು ಫೇಲ್ ಆಗಿಲ್ಲ ಅಂತ ಹೇಳಬಾರ್ದು. ನಾನು ಫೇಲಾದೆ, ಹಿಂದೆ ಮಾಡಿದ ತಪ್ಪದು, ಸರಿಯಾಗಿ ಓದಲಿಲ್ಲ, ಆ ಓದಿರೋದಕ್ಕೆ ಇನ್ನೊಂದು ತಪ್ಪು, ದರಿದ್ರ ಫ್ರೆಂಡ್ಸ್ ಸಿಕ್ಕಿಬಿಟ್ಟಿದ್ರು, ಅಂಥವ್ರು ಸಿಕ್ಕಿದ್ದು ಮತ್ತೊಂದು ತಪ್ಪು, ಆ ಜಾಗಕ್ಕೆ ಹೋಗಿದ್ದೆ ನಾನು, ಅದು ಮತ್ತೊಂದು ತಪ್ಪು, ಬುದ್ಧಿ ಇಲ್ಲದೆ ಹೋಗಿದ್ದೆ, ಎಲ್ಲ ಹೇಳ್ತಾ ಹೇಳ್ತಾ ಹೋಗಿ ಎಲ್ಲದಕ್ಕೂ ಕಾರಣರನ್ನ ಪ್ರಾಚೀನ ಕರ್ಮ, ಅದರ ಒಡೆಯ ಭಗವಂತ, ಅವನು ನಮಗೆ ಫಲ ಕೊಟ್ಟ, ಅದಕ್ಕೆ ನಾನು ಫೇಲ್ ಆದೆ ಅಂತ ಹೇಳಿದ್ರೆ ಅದು ಅರ್ಥನೇ ಹೊರತು ಫೇಲ್ ಆಗಿದ್ದರೆ ಫೇಲ್ ಆಗಿಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಸ್ವಂತವಾಗಿ ಫೇಲ್ ಆಗಿದ್ದು ಅಂತ ಅರ್ಥ ಅಲ್ಲ, ಅದಕ್ಕೆ ಅನೇಕ ಕಾರಣ ಪರಂಪರೆ ಇದೆ ಅಂತ ತಿಳ್ಕೊಳ್ತಾನಲ್ಲ ಅದು. ಅದಕ್ಕೆ ದೇವ್ರ ಪೂಜೆ ಮಾಡಿ ಏನು ಹೇಳ್ಬೇಕು ಗೊತ್ತೇನು? ನಾವು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚ ಅಖಿಲಂ. ನಾನು ದೇವ್ರ ಪೂಜೆ ಮಾಡಲಿಲ್ಲ, ನಾನು ದೇವ್ರ ಪೂಜೆ ಮಾಡಲಿಲ್ಲ, ದೇವರೇ ಮಾಡಿದ ಇದನ್ನು ಹೇಳ್ತೇವೆ ನಾವು. ಹುಡುಗರು ಖುಷಿಯಾಗಿಬಿಡುತ್ತೆ, ನೀವು ದೇವ್ರ ಪೂಜೆ ಮಾಡಲಿಲ್ವಾ? ನಾನು ಮಾಡಿಲ್ಲ, ಬಿಟ್ಟೇನು ಬಿಟ್ಟು ಏನು ಮಾಡಬೇಕು? ನೀವು ಮಾಡಿಲ್ಲ, ನಾನು ಮಾಡಿಲ್ಲ, ಇಬ್ಬರು ಒಂದೇ ಅಂತ ಹೇಳಿದರೆ, ಇವರು ಮಾಡದೇನೆ ಮಾಡಿಲ್ಲ ಅಂತಾನೆ, ಅವನು ಮಾಡಿ ಮಾಡಿಲ್ಲ ಅಂತಾನೆ, ಇದೇ ಡಿಫರೆನ್ಸ್. ಇವನು ಮಾಡಿಲ್ಲ ಮಾಡಿಲ್ಲ ಅಂದ ಅಂದರೆ ಮಾಡೋ ಕೆಲಸ ಬಿಟ್ಟ ಅಂತ ಅರ್ಥ. ಅವನು ಮಾಡೋ ಕೆಲಸ ಮಾಡಿದ, ಆಮೇಲೆ ಮಾಡಿಲ್ಲ ಅಂದ ಅಂದರೆ ಮಾಡಲಿಕ್ಕೆ ನಾನ್ಯಾರು? ಭಗವಂತ ಮಾಡಿಸ್ತ್ಯ, ನಾನು ಮಾಡಿದ್ದೇನೆ ಹೊರತು ನಾನು ಸ್ವಂತ ಮಾಡಿದವನಲ್ಲ. ಇದು ಜ್ಞಾನ ಇದೆ. ನಾನು ದೇವ್ರ ಪೂಜೆ ಮಾಡಿ ನಾನು ಸ್ವಂತ ಶಕ್ತಿಯಿಂದ ಮಾಡಲಿಲ್ಲ, ದೇವರು ಮಾಡಿಸ್ತೇ ಅಂತಾನಲ್ಲ, ದೊಡ್ಡ ಜ್ಞಾನಿಯಾಗಿ ಬಿಡ್ತಾನೆ. ಬಿಟ್ಟು ಮಾಡಿಲ್ಲ ಅಂತಾನಲ್ಲ, ಅಪರಾಧಿ ಆಗ್ತಾ ಇದ್ದಾನೆ. ನಮ್ಮಲ್ಲೂ ಪದ್ಧತಿ ಇದೆ. ಇಲ್ಲ, ಫಸ್ಟ್ ರ್ಯಾಂಕ್ ಒಂದು ಹುಡುಗ, ಭಾರಿ ಮೆರಿಟೆಡ್, ಯಾರು ಇಂಟರ್ವ್ಯೂಗೆ ಹೋಗ್ತಾನೆ, ಸೆಲೆಕ್ಟ್ ಆಗಿಬಿಡ್ತಾನೆ. ಆಮೇಲೆ ಹೇಳ್ತಾರೆ, ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ಚೇರ್ಮನ್ ಹತ್ರ ಹೋಗ್ತಾನೆ, ಸರ್ ತುಂಬ ಒಳ್ಳೇದಾಯ್ತು ಸರ್, ನನ್ನ ಕೆಲಸ ಕೊಟ್ಬಿಟ್ರಿ ಅಂತ. ನಾನೆಲ್ಲಿ ಕೊಟ್ಟೆ ಅಂತ ಹೇಳಿ, ನಾನೆಲ್ಲಿ ಕೊಟ್ಟೆ, ಕೊಟ್ಟಿದ್ದೀರಿ ನನಗೀಗ? ಓ, ನಾ ಅದ ನಿಮ್ಮ ರ್ಯಾಂಕ್ ಇತ್ತು ಬಂದಿದೆಯಾ, ನಾನೇ ಮಾಡಲಿ ಕೇಳ್ತಾ ಮುಗಿದು, ನಾನು ಕೊಟ್ಟಿಲ್ಲ, ಮೆರಿಟ್ ಇತ್ತು ಬಂದಿದೆಯಾ ಅಷ್ಟೇನೆ. ಮತ್ತೆ ಹೇಳಿದ್ರು, ನನ್ನ ಜಾಗದಲ್ಲಿ ಯಾರಿಗೂ ಸೆಲೆಕ್ಟ್ ಮಾಡ್ತಿದ್ರು ಅಂತ ಹೇಳ್ತಾ. ಅವ್ರು ಒಳ್ಳೆಯವರಾಗಿದ್ದು ಯಾರಿಗೂ ಸೆಲೆಕ್ಟ್ ಮಾಡಿ, ನಾನು ಸೆಲೆಕ್ಟ್ ಮಾಡಿದ್ದಲ್ಲ, ತಮಾಷೆ ಸೆಲೆಕ್ಟ್ ಮಾಡಿದವನವನೇ, ಸೆಲೆಕ್ಟ್ ಮಾಡಿದವನವನೇ, ನಾನು ಮಾಡಿಲ್ಲ ಅಂತ ಹೇಳಿಬಿಡ್ತಾರೆ. ನಾನು ಮಾಡಿಲ್ಲ, ಯಾತಕ್ಕೆ ಅರ್ಹತೆ ಇತ್ತು ಬಂದಿದೆ ಅಷ್ಟೇ. ಎಷ್ಟು ಸುಲಭವಾದ ಮಾತಿದ್ರು, ಒಂದು ಉಳಿದವ್ರು ಹಾಗಲ್ಲ, ಯಾರೋ ಮಾಡಿದ್ರು ನಾನು ಮಾಡಿದೆ ಗೊತ್ತಾ ಅಂತ ಹೇಳ್ಬಿಡ್ತಾನೆ. ಪಾಪ, ಇದಾಗಿದ್ದಿಲ್ರಿ, ನಾನೇ ಮಾಡಿಬಿಟ್ಟೆ, ಕೊಡಿ ಎಷ್ಟು ಕೊಡ್ತೀವಿ ಕೊಡು, ತಿಸ್ಕೊಂಡು ಹೊರಟ್ಬಿಟ್ಟು ಲೆಕ್ಕಚಾರ ಬೀಸಿಬಿಡ್ತಾನೆ. ಅಂದರೆ ಮಾಡಿಲ್ಲದೆ ಇದ್ದನ್ನು ಮಾಡೇನೆ ಅಂತೇಳಿ ನೀವು, ಮಾಡಿದ್ದನ್ನು ಮಾಡಿಲ್ಲ ಅಂತ ಹೇಳೋನು ಅವನು. ಇದು ಶಾಸ್ತ್ರಾರ್ಥ ಅಂತ ಕರೀತಾರೆ. ಅಂದರೆ ಭಗವದ್ಗೀತೆ ನಮ್ಮನ್ನು ಎಲ್ಲಿ ಬದಲಾಯಿಸುತ್ತೆ ಯೋಚನೆ ಮಾಡೋದು. ಭಗವದ್ಗೀತೆ ನಿತ್ಯ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬೇಕು ನೋಡಬೇಕಾದ. ಕೇಳೋ ಭಾಗವೆಲ್ಲ ಒಂದು, ಅನುಸಂಧಾನದ ಭಾಗವೆಲ್ಲ ಮತ್ತೊಂದು. ಕೇಳೋ ಭಾಗ ಶ್ರವಣ, ಅನುಸಂಧಾನದ ಭಾಗ ಉಪಾಸನೆಯದು. ಅನುಸಂಧಾನ ಮಾಡಿದಾಗ ಉಪಾಸನೆಯಾಗುತ್ತೆ, ಅದು ಉಪಾಸನೆ ಫಲ ಎಲ್ಲೆಲ್ಲಿ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ಬೇಕು ನಾವು. ಅದನ್ನೇ ಭಗವಂತ ಒತ್ತಿ ಹೇಳ್ತಾನೆ, ಯಯೇನಂ ವೇತ್ತಿ ಹಂತಾರಂ ಯಶ್ಚೇನಂ ಮನ್ಯತೆ ಹತಂ ತಾವು ಹೂನ ಬಿಜಾನಯಿತಃ ನಾಯಂ ಹಂತಿನ ಹನ್ಯತೆ. ಇದೇ ಮಾತನ್ನು ಹೇಳ್ತಾರೆ, ಏನ್ ಸಾರ ಹುಡುಗನ ಫೇಲ್ ಮಾಡಿಬಿಟ್ಟಿದ್ದೀರಲ್ಲ ಅಂತ ಕೇಳ್ತಾರೆ. ನಾನೇನು ಮಾಡಿದೆ? ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ನೋಡಿ, ವ್ಯಾಲ್ಯೂಯೇಷನ್ ನೀವೇ ಬಂದಿದ್ದೀರಿ ಅಂತ ನಮ್ಮ ಹುಡುಗ ಸೊನ್ನೆ ಹಾಕಿಬಿಟ್ಟಿದ್ದೀರಿ. ಓ, ಆದ ಬರಿ ಪೇಪರ್ ಕೊಟ್ಟಿದ್ದಾರೆ, ನೋಡು ನಾನು ಮಾಡಿಲ್ಲ, ಬರಿ ಪೇಪರ್ ಕೊಟ್ಟಿದ್ದಾರೆ ಫೇಲ್ ಆಗಿದ್ದಾರೆ, ನಾನು ಮಾಡಿಲ್ಲ ಅದನ್ನ. ಎಷ್ಟು ಸುಲಭ, ಕೆಲಸ ಪಾಸ್ ಮಾಡಿಸಿದ್ದಾನೆ ನಾನು ಮಾಡಿಲ್ಲ ಅಂತಾನೆ, ಫೇಲ್ ಮಾಡಿಸಿದ್ದಾನೆ ನಾನು ಮಾಡಿಲ್ಲ ಅಂತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತಾವು ಹೋಗುವ ಬಿಜಾನೀತಃ ನಾಯಂ ಹಂತಿನ ಧನ್ಯತೆ. ಕೊಂದ ಅಂತ ತಿಳ್ಕೊಳ್ಳೋನು, ಸತ್ತ ಅಂತ ತಿಳ್ಕೊಳ್ಳೋನು, ಇಬ್ಬರು ತಿಳುವಳಿಕೆ ಇಲ್ಲದವರು ಅಂತ ಭಗವಂತ ಬಿಡಿಸಿ. ಅಂದ್ರೆ ನಿತ್ಯ ಜೀವನದಲ್ಲಿ ಎಷ್ಟು ಹುಷಾರಾಗಿರ್ಬೇಕು ನಾವಾಗ, ಪ್ರತಿಯೊಂದು ಮಾತಾಡಬೇಕಾದ್ರೂ ಕೂಡ ಹಿನ್ನೆಲೆ ಎಷ್ಟು ದೊಡ್ಡದಾಗಿರುತ್ತೆ ಅಂತಕ್ಕಂಥ ವಿವೇಕ ಬರಲಿಕ್ಕೆ ಭಗವದ್ಗೀತೆ ಬೇಕು. ನಮಗೆ ಯಾವಾಗ ಅನಿಸುತ್ತೆ ಗೊತ್ತಾ ಇದು? ನಮಗೂ ಅನಿಸುತ್ತೆ ಎಷ್ಟೋ ಸಲ, ದೊಡ್ಡ ಕಾರ್ಯಕ್ರಮ ಆಗೋಗ್ಬಿಡುತ್ತೆ, ದೊಡ್ಡ ಕಾರ್ಯಕ್ರಮ ಆಗೋಗ್ಬಿಡುತ್ತೆ. ಮನೆಯವರು ಏನಾದ್ರು ಒಂದೊಂದು ಯಾವುದೇ ಕಾರಣಕ್ಕೆ ಮನೆ ಮಾಡ್ತಾರೆ, ನಾಮಕರಣ ಆಗಿರ್ಬೇಕಾದ ತಪ್ಪಿದ್ದಲ್ವಲ್ಲ, ಅದನ್ನು ಮನೆ ಮಾಡ್ತಾರೆ. ಕೊನೆಗೆ ಮದುವೆಗಿದೆ ಅಂತ ಮಾಡಬೇಕಲ್ಲ. ಬೆಂಗಳೂರಿನೊಳಗೆ ಈ ಕಾಲಕ್ಕೆ ಛತ್ರ ಸಿಕ್ಕಿದ್ದೇ ಪುಣ್ಯ ಮೊದಲನೇದಾಗಿ, ಛತ್ರದಲ್ಲಿ ಅವರೊಪ್ಪು ಬೇಗ ಒಪ್ಕೊಂಡಿದ್ದು ಇನ್ನೊಂದು ಪುಣ್ಯ, ಆ ಬೇರೆ ಮಾಡಬೇಕಾಯ್ತು ಇನ್ನು ಮತ್ತೆ. ಕೊನೆಗೆಲ್ಲ ಇದ್ದಿದ್ದು ಇನ್ನೊಂದು ಪುಣ್ಯ, ಕೊನೆಗೂ ಆಯ್ತು ಈಗ ಅನಿಸ್ತಾ ಇದೆ ನಾನು ಮಾಡಿದ್ನ ಅಂತಂದನು. ಕೊನೆ ನಾನು ಈಗ ಅನಿಸ್ತಾ ಇದೆ ಮಾಡಿಬಿಟ್ನ, ವರ ಕೊನೆಗಳು ಕೈ ಕೊಟ್ಟೋಗ್ರೆ ಮಾಡಬೇಕಾಗಿತ್ತು, ಇನ್ನು ತಾಳಿ ಕಟ್ಟೋ ಹೊತ್ತಲ್ಲಿ ಯಾವ್ದು ಸ್ಕೂಟರ್ ಬಂದಿಲ್ಲ ಕಾರ್ ಬಂದಿಲ್ಲ ಅಂತೇಳಿ ಏನು ಮಾಡಬೇಕಾಗಿತ್ತು. ಇಷ್ಟೆಲ್ಲದರ ಬಗ್ಗೆ ಮದುವೆಯಾಯಿತು ಅಂದ್ರೆ ದೇವರು ಮಾಡಿಷ್ಟ ಅಲ್ಲೇಬೇಕಾಗಿ, ನಾನು ಮಾಡಿಲ್ಲ. ಎಷ್ಟೋ ಇನ್ನೂ ವಯಸ್ಸಾದ ಅನ್ಕೊಂಡ್ಬಿಡ್ತಾರೆ ನಾನು ಆ ಅಷ್ಟು ಮೆಟ್ಲು ಹತ್ತಾ ಇದ್ನ ಅನ್ಕೋತಾನೆ. ಆಮೇಲೆ ಪಾಪ ವಯಸ್ಸಾದ ಮೇಲೆ ಪಾಪ ಕಾಲು ಎತ್ತಿಡೋದು ಕಷ್ಟ ಹಿಂದೆ ಹೇಳ್ತಾರೆ. ಆ ಮೆಟ್ಲಿಂದ ಹಾರ್ತಿದ್ರಲ್ರಿ, ನಾನು ಹಾರ್ತಿದ್ದೀನ ಏನಪ್ಪ ಹೇಳಿದ್ದಕ್ಕೆ ನಂಬಬೇಕಷ್ಟೇ, ನಂಬಲಿಕ್ಕೆ ಆಗೋದಿಲ್ಲ. ಇವತ್ತು ನೋಡು ಕಾಲು ಎತ್ತಿಡ್ಲಿಕ್ಕಾಗೋದಿಲ್ಲ, ಮನೆಯೊಳಗೆ ಹೋಗ್ತಿರ್ತಾರ ಪಾಪ, ಹೊಸ್ತಿಲಿರೋದಿಲ್ಲ, ಹೊಸ್ತಿಲಲ್ಲ ಸ್ವಲ್ಪ ಪ್ರದಕ್ಷಿಣೆ ಇರುತ್ತೆ, ಎತ್ತಕ್ಕೆ ಬರೋದಿಲ್ಲ ಪಾಪ ಅವ್ರಿಗೆ, ಕಾಲು ಸರಿಸ್ತಾ ಸರಿಸ್ತಾ ಹೋಗ್ತಿರ್ತಾರೆ ಪಾಪ. ಮೊದಲು ದೊಡ್ಡ ಕಲ್ಲು ಎತ್ತಿದವನೇ ತನ್ನ ಕಾಲು ಎತ್ತಲಕ್ಕಾಗೋದಿಲ್ಲ, ಎಂತ ಆಶ್ಚರ್ಯ ಇದು. ಅವಾಗ ನಮ್ಗನ್ಸುತ್ತೆ ಹಾಗೆ ಮೊದಲು ಮಾಡ್ತಿದ್ದವ್ರು ಯಾರು ಹಾಗಿದ್ರೆ, ಒಂದು ಮಾಡ್ತಿದ್ದವ್ರು ಯಾರು, ಭಗವಂತ ಮಾಡಿಸ್ತಿದ್ದ ಅಂತ ಆಗ್ತಿತ್ತೆ ಹೊರತು ಈಗ ಮಾಡಿದ್ದಲ್ಲ ಅದು. ಈ ಮಾತನ್ನು ಕರೆಂಟ್ ಇದ್ದಾಗ ರೀತಿನೇ ಬೇರೆ, ಕರೆಂಟ್ ಹೋಗ್ಲಿ ಗಣಾಂಧಕಾರ ಎಲ್ಲ ಕಡೆ, ಅದೇ ಸ್ವಿಚ್ಚೆ ಅದೇ ಇದೆ ಇದೇನೆ ಅದೇ ವೈರಿಂಗ್ ಎಲ್ಲ ಅದೇನೆ, ಆದ್ರೆ ಕರೆಂಟ್ ಇದ್ದಾಗ ರೀತಿನೇ ಬೇರೆ, ಕರೆಂಟ್ ಹೋದ ರೀತಿನೇ ಬೇರೆ. ಎಷ್ಟು ಟೋಟಲ್ ಚೇಂಜ್ ಆಗ್ಬಿಡುತ್ತೆ ಯೋಚನೆ ಮಾಡಿ. ವೈರ್ ಇದೆ, ಬಲ್ಪ್ ಇದೆ, ಎಲ್ಲ ಇದೆ, ಅದು ಕತ್ಲು ಇದೆ. ಆದ್ರೆ ಆಗ ಕರೆಂಟ್ ಇತ್ತು ಬೆಳಕಿತ್ತು, ಅಂದ್ರೆ ಬೆಳಕು ಬೆಳಕು ಯಾವ ಕಾರಣವಾಗಲಿಲ್ಲ, ಕರೆಂಟ್ ಕಾರಣವಾಯಿತು. ಕರೆಂಟ್ ಒಳಗಿನಿಂದ ಬಂದು ಇಡೀ ಬೆಳಕನ್ನು ಹಾಕೊಡುತ್ತು, ಭಗವಂತ ಒಳಗಿನಿಂದ ಬಂದು ನಮ್ಮನ್ನ ಮೇಲೆ ಕೆತ್ತಾನೆ ಅಂತ ಹೇಳುತ್ತಾರೆ. ಯೋ ಅಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಸ್ಯ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಷ್ಟು ಸುಲಭವಾದ ಮಾತಿದು. ಈ ಮಾತನ್ನ ಧ್ರುವರಾಜ ಸಾಕ್ಷಾತ್ಕಾರ ಮಾಡ್ಕೊಂಡು ಹೇಳಿದ ಮಾತು. ಅಂದ್ರೆ ಅಧ್ಯಾತ್ಮ ಅನ್ನೋದು ಕನಸಲ್ಲ, ಯಾರೋ ಹೇಳ್ತಾರೆ ಅಲ್ಲ, ಹೇಳಿದ್ದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಅನುಭವಕ್ಕೆ ಬರುತ್ತಲ್ಲ, ಇದು ವೇದಾಂತದ ಹಿರಿಮೆ. ಯಾವ ಶಾಸ್ತ್ರವೂ ಕೂಡ ಮನಸ್ಸಿಗೆ ವೇದಾಂತದಷ್ಟು ಹತ್ತಿರ ಅಲ್ಲ, ನಮ್ಮ ಪ್ರಕಾರ ಅದರಷ್ಟು ದೂರ ಯಾವುದೂ ಇಲ್ಲ ಅಂತ ಮಾಡ್ಕೊಂಡಿದ್ದೇವೆ. ಪ್ರತಿ ಕ್ಷಣದಲ್ಲೂ ಉಳಿಯೋದು ವೇದಾಂತ ಒಂದೇ, ಎಲ್ಲವನ್ನು ತೆಗೆದುಹಾಕಿದ್ರೆ ಉಳಿಯೋದು ವೇದಾಂತ ಒಂದೇ. ಕೊನೆಗಾಲಕ್ಕೆ ಉಳಿಯೋದು ಯಾವುದು? ಯಾವುದು ಉಳಿಯೋದಿಲ್ಲ. ನಾರಾಯಣನ ನಾಮ ನೆರೆಬಾಹುದಲ್ಲದೆ ಆರೂ ಸಂಗಡ ಬಾಹುವುದಿಲ್ಲ. ಕೊನೆಗೆ ಉಳಿಯೋದು ಒಂದೇ ಭಗವಂತನ ನಾಮ, ಅವನಿಂದ ಬರ್ತಾ ರಕ್ಷಣೆ ಹೊರತು ಉಳಿದೆಲ್ಲ ಕೈಬಿಟ್ಟು ಹೋಗುತ್ತೆ. ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೋ. ಈ ವಿವೇಕ ತಂದುಕೊಳ್ಳಿಕ್ಕೆ ಭಗವದ್ಗೀತೆ ಬೇಕು. ಇವತ್ತು ಈ ಹಂತ ತಲುಪಿದ್ದೇವೆ. ನಾಳೆಯ ದಿವಸ ಈ ಬಾರಿಯ ಪ್ರವಚನ ಮಾಲಿಕೆಯ ಮಂಗಳ ಸಾಯಂಕಾಲ 6 ಗಂಟೆಗೆ ಪ್ರಾರಂಭ, ಪ್ರತಿ ದಿವಸದಂತೆ ಅಲ್ಲ, 6 ಗಂಟೆಗೆ ಪ್ರಾರಂಭವಾಗಿ 7 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲರೂ ಇದರ ಗಮನಿಸಿರಬೇಕು ಅಂತ ಹೇಳುತ್ತಾ, ಮತ್ತು ನಾಡಿದ್ದ ಬೆಳಗ್ಗೆ ಕಾರ್ಯಕ್ರಮ ಇರುತ್ತೆ, ಅದನ್ನು ನಾಳೆ ದಿವಸ ಟೈಮಿಂಗ್ಸ್ ಇತ್ಯಾದಿ ಇನ್ನು ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಾಳೆ ದಿವಸ ಅಮಾವಾಸ್ಯಕ್ಕೆ ಅಮಾವಾಸ್ಯೆ ಮಂಗಳವಾರ ಅಂತ ಯಾರೇ ಕೇಳಿದ್ರು, ಅಮಾವಾಸ್ಯೆ ಅಲ್ಲದು ನಾಳೆ ದಿವಸ, ಇಡೀ ವರ್ಷದ ಕೊನೆಯ ದಿವಸ ಅದು, ಒಂದು ವರ್ಷದ ಕೃಷ್ಣಾರ್ಪಣ ಅಂತ ಹೇಳ್ತಕ್ಕಂಥ ದಿವಸ ಅಮಾವಾಸ್ಯೆ ಮಂಗಳ ಅಂದ್ರೆ ಕೃಷ್ಣಾರ್ಪಣ ಹೇಳ್ತಕ್ಕಂಥ ದಿವಸ ಇದ್ದಾಗ, ಆದ್ದರಿಂದ ಅದನ್ನ ಅಮಂಗಳ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ಅತ್ಯಂತ ಮಂಗಳಕರವಾದದ್ದು, ಆಗ ಅದನ್ನು ಮಂಗಳವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.